ஸ்வா சர்வ தோஷ விவர்ஜிதம் பரிபூர்ணம் குரும் சான் கீதார்த்தம் வச்சாமி லேசதஹ. அதோ நிகிருஷ்டம் சாகா பூதானி அதஸ்சோர்த்வம் பிரசுதா, அது எரடு ஒட்டிகை சேர்த்து அர்த்தம் பதிவிட்டிருந்தாரே. தஸ்ய சாகாஹ அந்த முந்தியதே குணப்பிரவருத்தாக விஷய பிரபாலாக அதஸ்ச மூலான்யனுசந்ததானி கர்மானுபந்தீனி மனுஷ்யலோகே. அதுக்கு அர்த்தம் அதோ நிகிருஷ்டம் சாகா பூதானி, அதஹ பரமாத்மன் கிளகிருத்தக்கந்தவரெல்ல சாக்கைகளு ஸ்வஹாபி ஏக பிரகாரேண நதிஷ்டதி இதி அஸ்வத்தஹ ததாபி ந பிரவாஹ வேயஹ பூர்வ பிரம்ம காலே யதாஸ்திதி ததா சர்வத்ராபி இதி அவ்யயதா. ಹಿಂದಿನ ಬ್ರಹ್ಮಕಲ್ಪದಲ್ಲಿ ಹೇಗಿರುತ್ತೋ ಇವತ್ತಿಗೂ ಹಾಗೆ ಇರುತ್ತೆ. ಅದು ಪ್ರತಿ ಕಲ್ಪದಲ್ಲೂ ಇರೋದ್ರಿಂದ ಅದಕ್ಕೆ ಅವ್ಯಯ ಅಂತ ಕರೀತಾರೆ. ಫಲಕಾರಣತ್ವ ಛಂದಸಾಂ ಪರ್ಣತ್ವ ಛಂದಾಂಸಿ ಯಶ ಪರ್ಣಾನಿ, ಫಲ ಬರಲಿಕ್ಕೆ ಎಲೆಗಳು ಹೇಗೆ ಬೇಕೇ ಬೇಕೋ, ವೇದಗಳು ಎಲೆ ಅಂತ ಇರೋದ್ರಿಂದ ಮುಂದೆ ಮೋಕ್ಷ ಅನ್ನೋ ಫಲಕ್ಕೆ ಕಾರಣವಾಗೋದ್ರಿಂದ ಅವಕ್ಕಿನ ಪರ್ಣ ಅಂತ ಕರೆದಿದ್ದಾರೆ. ನಹಿ ಕದಾಚಿದಪಿ ಅಜಾತಿ ಪರ್ಣೇ ಫಲೋತ್ಪತ್ತಿ ಎಂದು ಎಲೆಗಳೇ ಬಿಡದೆ ಹೋದರೆ ಫಲ ಬಿಡೋ ಪ್ರಸಂಗ ಇಲ್ವಲ್ಲ. ವೇದ ಶಾಸ್ತ್ರಯೋನಿತ್ವ ದೇವರನ್ನು ತಿಳಿದೆ ಹೋದರೆ ಎಂದು ಮೋಕ್ಷ ಇಲ್ಲಾದ್ದರಿಂದ ಪರ್ಣ ಅಂತ ಕರೆದಿದ್ದಾರೆ. ಅಧಶಾಖಮಿತ್ತೇ ತದ್ಘಟಯನ್ ಅಧಶಬ್ದಾರ್ಥಂ ತಾವದಾಹ ಶಾಖಾಹ ಕಾಹ ಇತ್ಯತಃ ಶಾಖಾಯಿ ತಾನಿ ಹಿ ಮೂಲಾಪೇಕ್ಷೆಯ ಅಪಕೃಷ್ಟಾನಿ. ಬ್ರಹ್ಮಾದಿ ದೇವತೆಗಳೆಲ್ಲ ಕಡೆಯನವರು. ಅದಕ್ಕೋಸ್ಕರ ರೆಂಬೆಗಳು ಹೇಗೆ ಬೇರೆಗಿಂತ ಕಡಿಮೆನೋ, ಮೂಲಭೂತವಾದ ವಿಷ್ಣುವಿಗಿಂತ ಉಳಿದ ದೇವತೆಗಳು ಕಡಿಮೆ. ನಾನು ವೃಕ್ಷ ಮಾತ್ರಸ್ಯ ಸಾರೂಪ್ಯಂ ಅಭಿದತ ಕಥಂ ಅಶ್ವತ್ಥಂ ಅಶ್ವತ್ಥತ್ವಮಸ್ಯ ಉಚ್ಯತೆ ಇತ್ಯತಃ ಶೋಪೀತಿ ಸುಪಿಸ್ತಾ. ಅದಲ್ಲಾಗಿತ್ತು ನಾನು ಪದಾರ್ಥಾನಾಂ ಬಹುಫಲಸ್ಥಾಯಿತ್ವ ದರ್ಶನಾತ್ ಕಥಮೇತತ್ಯತ ಉಕ್ತಂ ಏವೇಕೇತಿ. ತಿಷ್ಠದೇನಿದೆ ಪ್ರಕಾರೇಣ ಪದಾರ್ಥಾನಾಂ ಬಹುಕಾಲ ಸ್ಥಿತಿ ದರ್ಶನಾತ್ ಕಥಮೇತತ್. ಯಾಕೆ ಎಷ್ಟೋ ಪದಾರ್ಥಗಳಿವೆ, ಇದನ್ಯಾಕೆ ದೃಷ್ಟಾಂತ ಕೊಡಬೇಕಾಗಿತ್ತು ಅಂದರೆ ಅಶ್ವತ್ಥ ವೃಕ್ಷದಲ್ಲಿ ವೈಶಿಷ್ಟ್ಯ ಶ್ವಃ ಅಪಿ ಏಕ ಪ್ರಕಾರೇಣ ತಿಷ್ಠತಿ. ಅದು ಬರೀ ನಾಶವಾಗೋದಲ್ಲ, ಎವ್ರಿ ಟೈಮ್ ಏನಾಗುತ್ತದ, ಒಂದು ಗಡಿಗೆ ಇದೆ ಒಡೆದೋಯ್ತು, ಅದು ನಮಗೆ ಕಾಣಿಸ್ತು. ಆದರೆ ಇಲ್ಲಿರೋ ದೃಷ್ಟಾಂತ ಏನು ಅಂದರೆ ಅಶ್ವತ್ಥ ನಾಳೆ ಅಂದರೆ ನೆಕ್ಸ್ಟ್ ಡೇ ಅಂತ ಅರ್ಥ ಅಲ್ಲ, ನೆಕ್ಸ್ಟ್ ಮೊಮೆಂಟ್. ಎವ್ರಿ ಮೊಮೆಂಟ್ ಏನಾಗುತ್ತದ ನಮಗೆ ನಾಳೆ ಅಂತ ಯಾತಕ್ಕೆ ಹೇಳೋದ್ರಂದ್ರೆ ಸ್ವಲ್ಪ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇವತ್ತಿಗೂ ನಾಳೆಗೂ ಸ್ವಲ್ಪ ವ್ಯತ್ಯಾಸ ಆಗೋದು ಎವ್ರಿ ಮೊಮೆಂಟ್. ಆದರೂ ಕೂಡ ನೋಟಿಸಬಲ್ ಚೇಂಜ್, ಒಂದು ಕೆಲವು ಪದಾರ್ಥಗಳು ಒಂದು ದಿವಸಕ್ಕೊಮ್ಮೆ, ಕೆಲವು ಪದಾರ್ಥಗಳು ವಾರಕ್ಕೆ, ಕೆಲವು ಪದಾರ್ಥಗಳು ತಿಂಗಳಿಗೆ, ಕೆಲವು ವರ್ಷಗಳಿಗೆ. ಇದರ್ಥ ಅರ್ಥ ಮಾಡಿಕೊಂಡಾಗ ಅಲ್ಲಿ ಶಹ ಶಬ್ದ ಇಷ್ಟು ಬ್ರಾಡ್ ಸೆನ್ಸಲ್ಲಿ ತಗೊಂಡಾಗ ನೋಟಿಸಬಲ್ ಟೈಮ್ ಶಹ ಕಿಮುತ ಕಾಲಾಂತರಿ ಇತಿಯಪಿ ಶಬ್ದ ನಾಳೆನೇ ಚೇಂಜ್ ಆಗುತ್ತೆ ಅಂದರೆ ಮುಂದೆ ಹೇಳಬೇಕಂತ ಇನ್ನೊಂದು ಅರ್ಥ. ಕೈಮುತ್ಯ ನ್ಯಾಯ ಒಂದು ಪದಾರ್ಥಾನ ಅಥವಾ ಅಪಿಶಬ್ದೇನ ವರ್ತಮಾನ ಅತೀತಯೋ ಸಮುಚ್ಚಯ. ಅಪಿಶಬ್ದೇನ ಅಲ್ಲೇನಿದೆ ಶಹ ಅಪಿ ಇವತ್ತಿಲ್ಲ ಅಂತ ಗೊತ್ತಾಗಿಬಿಟ್ಟಿದೆ. ವರ್ತಮಾನ ಅತೀತಯೋ ಸಮುಚ್ಚಯ ಮುಂದಾಗಲ್ಲ, ಈಗ ಹಿಂದಿನಿಂದ ಚೇಂಜ್ ಆಗ್ತಾ ಬಂದಿದೆ, ಈಗ ಚೇಂಜ್ ಆಗ್ತಾ ಇದೆ, ಮುಂದೇನೂ ಚೇಂಜ್ ಆಗ್ತಾ ಇದೆ. ಮುಂದೆ ಹೇಳಬೇಕು ಅಂದರೆ ಮುಂದೆ ಚೇಂಜ್ ಆಗುತ್ತೆ ಅಂದರೆ ಇವರಿಗೆ ಆಗಿಲ್ಲ ಅಂತ ಅರ್ಥ ಅಲ್ಲ. ಇವರಿಗೇನಾಗಿದೆ ಅದು ಚೇಂಜ್ ಆಗ್ತಾನೇ ಬಂದಿದೆ, ಈಗಲೂ ಚೇಂಜ್ ಆಗ್ತಾ ಇದೆ, ಮುಂದೇನೂ ಚೇಂಜ್ ಆಗ್ತಾ ಇದೆ. ಇಲ್ಲದ್ರೆ ಏನು ಅರ್ಥ ಆಗ್ತಿತ್ತು ಬರೀ ಅಶ್ವತ್ಥ ಅಂದರೆ ನಾಳೆ ಚೇಂಜ್ ಆಗದೆ ಚೇಂಜ್ ಆಗೋದು ಅಂದರೆ ಹಿಂದೆ ಮುಂದೆ ಅಂತ ಪ್ರಶ್ನೆ ಉಳ್ಕೊತಿತ್ತು. ಅದಕ್ಕೆ ಶ್ವಾ ಅಪಿ ಅಂತ ಆಚಾರ್ಯರು ಬರ್ತಾರೆ, ನಾಳೆನೂ ಕೂಡ ಚೇಂಜ್ ಆಗುತ್ತೆ ಅಂತ ಹೇಳಿದ್ರಿಂದ ನಿನ್ನೆ ಇವತ್ತೂ ಚೇಂಜ್ ಆಗಿದೆ. ಲುಟೋ ಲುಡರ್ಥೆ ಅನಾದರ ಸೂಚನಾಯ ಲಟ್, ಲುಡರ್ಥೆ ಅನಾದರ ಸೂಚನಾಯ ಲಟ್. ಲುಟ್ ಅಂದ್ರೇನೋ, ಲುಟ್ ಅಂತ ಹೇಳಿದ ಅಧಿಕರಣ ಅಂತ ಅರ್ಥ. ಅದರಲ್ಲೂ ಕೂಡ ಬರೀ ಅಧಿಕರಣ ಅಂದ್ರೇನು, ಈಗಷ್ಟೇ ಅಲ್ಲ ವಸ್ತು ಅದಷ್ಟೇ ಅಲ್ಲ, ಅಧಿಕರಣವಾದ ಮೂಲಭೂತ ಪ್ರಕೃತಿನೂ ಚೇಂಜ್ ಆಗ್ತಾ ಇದೆ. ಅದನ್ನ ಹೇಳ ಲಟ್ ಅಂಬದು ಕಾಲಬಾಚಿಗ, ಲುಟ್ ಅಧಿಕರಣ, ಲಟ್ ಬೇರೆ ಇದು ಬೇರೆ, ಲುಟ್ ಬೇರೆ ಲಟ್ ಬೇರೆ, ಲುಟ್ ಅಂಬದು ಅಧಿಕರಣೇ ಅಂತ ಉಂಟು. ಅದನ್ನ ಹೇಳಿದ್ರು ಅಥವಾ ಅಪಿಶಬ್ದೇನ ವರ್ತಮಾನ ಅತೀತಯೋ ಸಮುಚ್ಚಯ ತತಃ ಕ್ರಿಯಾಪ್ರಬಂಧೇ ಲಟ್. ಕ್ರಿಯಾಪ್ರಬಂಧೆ ಅಂದ್ರೇನು, ಕ್ರಿಯೆಯನ್ನು ಒಟ್ಟಾಗಿ ತಿಳಿಸೋದಕ್ಕೋಸ್ಕರ ಲಟ್ ಇನ್ನೊಂದು ಅರ್ಥ ಇದೆ. ತಿಷ್ಠತಿ ಅನ್ನೋದೊಂದು ಪದ ಇದೆ, ತಿಷ್ಠತಿ ಅಂತ ಹೇಳಿದ್ರೆ ಲಟ್ಲಕಾರ, ಲಟ್ಲಕಾರಕ್ಕೆ ಏನಂತ ಅರ್ಥ ಇದೆ, ಮೂರು ಕಾಲದಲ್ಲೂ ಇರೋದು ಲಟ್ ಅಂತ ಕರೀತಾರೆ. ಸೂರ್ಯ ಹುಟ್ಟುತ್ತಾನೆ, ನಿನ್ನೆ ಹುಟ್ಟಿದ್ದ, ಇವತ್ತು ಹುಟ್ಟುತ್ತಾನೆ, ನಾಳೆನೂ ಹುಟ್ಟುತ್ತಾನೆ. ಸಾಮಾನ್ಯವಾಗಿ ಅದು ಈಗ ಅಂತ ಅರ್ಥ, ವರ್ತಮಾನೇ ಲಟ್ ಅಂತ ಉಂಟು. ಆದರೆ ಕೆಲವೊಮ್ಮೆ ಲಟ್ ಎಲ್ಲಿ ಉಪಯೋಗಿಸ್ತಾರೆ, ಸಾರ್ವಕಾಲಿಕವಾಗಿ ಎಲ್ಲ ಸಮಯದಲ್ಲೂ ಇದೆ ಅಂತ ಹೇಳೋದಕ್ಕೋಸ್ಕರ ಹೇಳ್ತಾರೆ. ಅದನ್ನು ಹೇಳೋದಕ್ಕೆ ತರ್ಹಿ ಅವ್ಯಯಂ ಇತಿ ವ್ಯಾಘಾತ ಇತ್ಯತಃ ತಥಾಪಿ ಇಷ್ಟೆಲ್ಲ ಚೇಂಜ್ ಆಗುತ್ತೆ ಅಂತ ಹೇಳ್ತೀರಿ, ಅವ್ಯಯ ಅಂತ ಯಾತಕ್ಕೆ ಕರೆದಿರಿ ಅಂದರೆ ಪ್ರತಿಕಲ್ಪದಲ್ಲೂ ಇರುತ್ತಾದ್ರಿಂದ ಅವ್ಯಯ ಅಂತ ಕರೆದಿರೋದು. ವಿಕಾರಿತ್ವೇಪಿ ವಿಕಾರ ದೇವರ ಅವ್ಯಯ, ಜಗತ್ತು ಅವ್ಯಯ, ದೇವರ ಅವ್ಯಯ ಅಂದ್ರೇನು? ಯಾವುದೇ ವಿಧವಾದ ವಿಕಾರ ಎಷ್ಟೂ ಇಲ್ಲದೆ ಅವ್ಯಯ. ಇದೆಂಥ ಅವ್ಯಯ ಅಂದರೆ ವಿಕಾರ ಇಟ್ಕೊಂಡು ಅವ್ಯಯ, ಇಷ್ಟೇ ಡಿಫರೆನ್ಸ್. ಅಂದರೆ ದೇವರು ಟೋಟಲಿ ಅವ್ಯಯ, ಶಾಶ್ವತಃ ಸ್ಥಾಣು, ಯಾವ ರೀತಿಯಲ್ಲೂ ಎಷ್ಟು ಯೋಚನೆ ಮಾಡಿದ್ರು ಕೂಡ ಚೇಂಜ್ಲೆಸ್. ಇದು ಹಾಗಲ್ಲ, ಇದು ವಸ್ತು ನಿತ್ಯವಾದರೂ ಕೂಡ ಏನಾಯ್ತದೋ ನಮಗೆ ಗೊತ್ತಿದೆ. ಏನು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಮಾಸ್ ಎಲ್ಲ ನಮಗೆ ಗೊತ್ತಿದೆ. ಅದು ಚೇಂಜ್ ಆಗದೆ ಹೋದರೂ ಕೂಡ ಈಗ ಕೈನೆಟಿಕ್ ಪೊಟೆನ್ಷಿಯಲ್ ಏನಾಗಬಹುದು, ಕೈನೆಟಿಕ್ ಎನರ್ಜಿ ಚೇಂಜ್ ಆಗ್ಬೋದು. ಅಲ್ಲಿ ಎನರ್ಜಿ ಇದ್ರೂ ಕೂಡ ಏನಾಯ್ತದೆ, ಈಗ ಟ್ರಾನ್ಸ್ಫಾರ್ಮ್ ಆಯ್ತು. ಆದರೆ ದೇವರು ಆ ರೀತಿ ಏನೂ ಆಗೋದಿಲ್ಲ, ಯಾವಾಗಲೂ ಪೂರ್ಣನಾಗಿರ್ತಾನೆ, ಜಗತ್ತು ಆ ರೀತಿ ಆಗುತ್ತೆ. ಸೊ ಎನರ್ಜಿ ನಾಶವಾಗೋದಿಲ್ಲ ಅಂಬ ಅರ್ಥಲ್ಲಿ ಅವ್ಯಯ ಅಷ್ಟೇ, ಆದರೆ ಚೇಂಜ್ ಇದೆ ಎಂಬ ಅರ್ಥಲ್ಲಿ ಅದು ಜಗತ್ತಿಗಿದೆ. ಅದೇ ಹೇಳಿದ್ದಲ್ಲ ಶಾ ಶಬ್ದಕ್ಕೆ ನಾಳೆ ಅಂತ ಸರಿಯಾದ ಅರ್ಥ, ಇಲ್ಲಿ ನಾಳೆ ಅಂತ ಅರ್ಥ ಅಲ್ಲ, ವೆರಿ ನೆಕ್ಸ್ಟ್ ಮೊಮೆಂಟ್ ಅಂತ ಅರ್ಥ. ಅದೇ ರೀತಿ ಹಿಂದಿಂದ ಕೂಡ ಸೇರ್ಕೋಬೇಕು ಅಂದ್ರೆ ಅಪಿ ಅಂತ ಹಾಕಿದ್ರು, ಶೋ ಅಪಿ ಇತಿ ಏಕ ಪ್ರಕಾರೇಣ ರತಿಷ್ಠತಿ ಇತಿ ಅಶ್ವತ್ಥ ಅಂತ ಬಿಡಿಸಿದ್ರು. ಛಂದಸಾಂ ವೇದಾನಾಂ ಛಂದಸಾಂ ಪರ್ಣತ್ವಂ ಘಟಯತಿ ಜಗತ್ ಪ್ರವಾಹಸ್ಯ ಪ್ರಳಯೇ ವ್ಯಯಾದಿತ್ಯತಃ ಪೂರ್ವೇತಿ. ಅವ್ಯಯ ಅಂದರೆ ನಾಶ ಆಗಬಾರ್ದು, ಪ್ರಳಯದಲ್ಲಿ ಪೂರ್ತಿ ನಾಶ ಆಗುತ್ತಲ್ಲ ಅಂದರೆ ಅದಕ್ಕೆ ಹೇಳ್ತಾರೆ ಪೂರ್ತಿ ನಾಶ ಆದರೂ ಕೂಡ ಮೂಲ ಜಲ ಪ್ರಕೃತಿಯಾಗಿ ಉಳ್ಕೊಳ್ಳುತ್ತೆ ಒಂದು, ಮತ್ತೆ ಮುಂದೆ ಯಥಾ ಪ್ರಕಾರ ಹುಟ್ಟಿ ಬರುತ್ತೆ ಇನ್ನೊಂದು, ಅದಕ್ಕೆ ನಾಶ ಇಲ್ಲ. ಛಂದಸಾಂ ಪರ್ಣತ್ವಂ ಘಟಯತಿ ಫಲೇತಿ ಫಲಕಾರಣತ್ವ ಸಾದೃಶ್ಯಾದಿತ್ಯರ್ಥ. ಇಲ್ಲಿ ಸಾದೃಶ್ಯ ಇದೆ, ಪರ್ಣಗಳು ಫಲಕ್ಕೆ ಹೇಗೆ ಕಾರಣನೋ, ವೇದಾಧ್ಯಯನ ಅನ್ನೋದು ಮೋಕ್ಷ ಫಲಕ್ಕೆ ಕಾರಣವಾದ್ದರಿಂದ ಪರ್ಣ ಅಂತ ಕರೆದಿದ್ದಾರೆ, ಸಾದೃಶ್ಯ ಅಂತ ಹೇಳಿದ್ದು. ಅತ್ರ ಫಲಂ ಮೋಕ್ಷಾಧಿಕ, ಇಲ್ಲಿ ಫಲ ಯಾವುದು ಅಂದರೆ ಮೋಕ್ಷಾದಿಗಳು, ಅದು ಭಾಗವತ ತಾತ್ಪರ್ಯದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ನಿಗಮ ಕಲ್ಪತರು ಗಣಿತಂ ಫಲಂ ಅಂತ ಹೇಳಬೇಕಾದಲ್ಲೂ ಕೂಡ ಫಲ ಹೇಳಿದ್ದಾರೆ. ಛಂದಸಾಂ ಘಟಯತಿ ಫಲೇತಿ ಛಂದಸಾಂ ವೇದಾನಾಂ ಸ್ಯಾದಿದಂ ಯದಿ ಪರ್ಣಾನಾಂ ಫಲಕಾರಣತ್ವಂ ಸ್ಯಾತ್ ತದೇವ ಕುತಃ. ಪರ್ಣಗಳು ಫಲಕ್ಕೆ ಕಾರಣ ಅಂತ ಹೇಳಿದರೆ ಅದನ್ನ ಯಾಕೆ ಒಪ್ಪಬೇಕು ಅಂದರೆ ಅನ್ವಯ ವ್ಯತಿರೇಕಾಭ್ಯಾಮಿತ್ಯಾಹ ನಹಿ. ಅನ್ನು ಏನು ಹೇಳಬೇಕಾದನ್ನ, ಎಲ್ಲಾದರೂ ಕೂಡ ಪರ್ಣ ಇಲ್ಲದೆ ಫಲ ಬಂದಿದ್ದು ಕಂಡಿದೆಯಾ? ಇಲ್ವೇ ಇಲ್ಲ. ಅದರಿಂದಾಗಿನೇ ಅದು ನಿಯಮ, ಅದು ಅನ್ವಯ ವ್ಯತಿರೇಕ ಅಂದರೆ ಪರ್ಣಸತ್ವೇ ಫಲಸತ್ವಂ, ಪರ್ಣಾಭಾವೇ ಫಲಾಭಾವ, ಇದ್ರೆ ಇರುತ್ತೆ ಇಲ್ಲದೆ ಹೋದ್ರೆ ಇಲ್ಲ. ಅನ್ವಯ ವ್ಯತಿರೇಕ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಅದಕ್ಕೆ ಕಾರಣ ಅಂತ ಕರೀತಾರೆ. ಅನ್ವಯ ವ್ಯತಿರೇಕ ಎರಡು ಇದ್ದಾಗ ಇದು ಅನ್ವಯ ಅಂದರೆ ಪಾಸಿಟಿವ್, ಪಾಸಿಟಿವ್ ವ್ಯಾಪ್ತಿಗೆ ಅನ್ವಯ ಅಂತಾರೆ, ನೆಗೆಟಿವ್ಗೆ ವ್ಯತಿರೇಕ ಅಂತ. ಉದಾಹರಣೆಗೆ ಫಲ ಇದ್ರೆ ಪರ್ಣ ಇದ್ರೇ ಫಲ, ಮಣ್ಣಿದ್ರೇ ಗಡಿಗೆ, ಮಣ್ಣಿಲ್ಲದೆ ಹೋದರೆ ಗಡಿಗೆ ಇಲ್ಲ, ಗೊತ್ತಾಯ್ತಾ? ಮಣ್ಣಿದ್ರೇ ಗಡಿಗೆ, ಗಡಿಗೆ ಇಲ್ಲದೆ ಹೋದ್ರೆ ಮಣ್ಣಿಲ್ಲದೆ ಹೋದರೆ ಗಡಿಗೆ ಇಲ್ಲ, ಅದಕ್ಕೇನಂತ ಅನ್ವಯ ವ್ಯತಿರೇಕ. ಎರಡು ಬಂದಿದ್ದಕ್ಕೆ ಏನಂತ ಹೆಸರು ಅದಕ್ಕೀಗ? ಅನ್ವಯ ವ್ಯತಿರೇಕ ಅಂದರೆ ಏನು? ವ್ಯಾಪ್ತಿ ಇದೆ. ಅನ್ವಯ ವ್ಯತಿರೇಕ ವ್ಯಾಪ್ತಿ ಇದ್ದಾಗ ಅದು ಕಾರ್ಯಕಾರಣ ಭಾವ ಬರುತ್ತೆ. ಈಗ ಧೂಮ ಇದ್ದಲ್ಲಿ ಒನ್ನೆ ಇದೆ, ಧೂಮ ಇಲ್ಲದೆ ಹೋದರೆ ಒನ್ನೆ ಇಲ್ಲ, ಏನಿಲ್ಲ ಇದೆಯಾ ಅದು? ಧೂಮ ಇದ್ದರೆ ಒನ್ನೆ ಇದೆ, ಧೂಮ ಇಲ್ಲದೆ ಹೋದರೆ ಒನ್ನೆ ಇಲ್ಲ, ಇಲ್ಲ ಹೇಳ್ತಾರಾ? ಅಂದರೆ ಅರ್ಥ ಏನು ಅದಕ್ಕೆ? ಅನ್ವಯ ವ್ಯತಿರೇಕ ಅನ್ವಯ ಇದೆ, ವ್ಯತಿರೇಕ ಇಲ್ಲ. ಅದಕ್ಕೇನಂತ ಕರೆಯೋದಿಲ್ಲ ಅದನ್ನು? ಕಾರ್ಯಕಾರಣ ಭಾವ ಅಂದ್ರೇನು? ಇದ್ರೆ ಇರಬೇಕು ಅಂತ ನಿಯಮ ಇಲ್ಲ. ಎರಡು ಇದ್ದಾಗ ಏನಾಯ್ತು? ಅಲ್ಲಿಗೆ ನಿಯಮ ಇದೆ. ಅದಕ್ಕೆ ಅನ್ವಯ ವ್ಯತಿರೇಕಾಭ್ಯಾಮಿತ್ಯಾಹ ನಹಿ ಇತಿ ಕಿಂತು ಜಾತಯೇ ವೈತಿ ಅನ್ವಯೋಪಿ ವಾಚ್ಯಃ. ಅರ್ಥ ಆಯ್ತಾ? ಈಗ ಇದ್ರೆ ಇರ್ತಾರೆ, ಇಲ್ಲದೆ ಹೋದ್ರಿಲ್ಲ. ಇದ್ರೆ ಇರ್ತಾರೆ ಅನ್ವಯ, ಇಲ್ಲದೆ ಹೋದ್ರಿಲ್ಲ ಅಂಬೋದೇನದು? ವ್ಯತಿರೇಕ. ಎರಡು ಇದ್ದಾಗ ಕಾರ್ಯಕಾರಣ ಭಾವ ಬರೋದು, ಒಂದೇ ಇದ್ರೆ ಕಾರ್ಯಕಾರಣ ಭಾವ ಅಲ್ಲ. ಮುಂದೆ ಅಧಶ್ಚೋರ್ಧ್ವಂ ಪ್ರಸೃತ, ಇದೆ ಸ್ವಲ್ಪ ಆಗಿದೆ, ಮುಂದುವರಿಸ್ತಾರೆ. ಅಧಶ್ಚೋರ್ಧ್ವಂ ಪ್ರಸೃತ ತಸ್ಯ ಶಾಖಾ ಗುಣ ಪ್ರವೃದ್ಧ ವಿಷಯ ಪ್ರಬಾಲಾ ಅಧಶ್ಚ ಮೂಲಾನಿ ಅನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯ ಲೋಕೆ. ಅಧಶ್ಚ ಊರ್ಧ್ವಂ ಪ್ರಸೃತ ತಸ್ಯ ಶಾಖಾ. ಎಂಥ ವೃಕ್ಷ ಜಗತ್ತು ಅಂದರೆ ಆ ಅಶ್ವತ್ಥ ದುಷ್ಟತೆ ಕೂಡ ಇನ್ನೊಂದು ಕಾರಣ ಇದೆ. ಯಾವುದೇ ಒಂದು ಮರ ಬೇರೆ ಎಲ್ಲಿ ಹೋಗುತ್ತೆ? ಒಂದು ಕೆಳಗೆ ಹೋಗುತ್ತೆ, ಎಲ್ಲ ಕಡೆ ಹೋಗೋದಿಲ್ಲ. ಇದು ಅಶ್ವತ್ಥ ವೃಕ್ಷ ಆಗಲ್ಲ. ಅಧಶ್ಚ ಊರ್ಧ್ವಂ ಪ್ರಸೃತ ತಸ್ಯ ಶಾಖಾ. ಇದು ಯಾತಕ್ಕೆ ಹೇಳಿದ್ದು? ಎಲ್ಲ ವೃಕ್ಷಗಳಿದ್ದರೂ ಕೂಡ ಎಲ್ಲ ವೃಕ್ಷನೂ ಬಿಟ್ಟು ಜಗದ್ ವೃಕ್ಷಕ್ಕೆ ಏನಂತ ಹೋಲಿಸಿದ್ರು? ಅಶ್ವತ್ಥ ಅಂತ ಕರೆದು. ಆಗ ನಮಗೆ ಅಶ್ವತ್ಥ ಸರ್ವವೃಕ್ಷಾಣ ಅನ್ನೋ ಮಾತು ಅರ್ಥ ಆಗುತ್ತೆ. ಅಶ್ವತ್ಥಕ್ಕೆ ಯಾತಕ್ಕೆ ಹೋಲಿಸ್ಬೇಕು ಅಂದರೆ ಇಷ್ಟೆಲ್ಲ ಕಾರಣ ಭಾವ ಕೊಟ್ಟು ಇನ್ನೊಂದು ಕಾರಣ ಕೊಡ್ತಾರೆ. ಅಧಶ್ಚ ಊರ್ಧ್ವಂ ಮೇಲೆ ಕೆಳಗೆ ಎಲ್ಲಿ ಸಿಕ್ಕು ಏನಾಗುತ್ತದೋ ಶಾಖೆ ಬಂದ್ಬಿಡುತ್ತೆ. ಅಂಥ ಶಾಖೆಗಳು ಬೇರೆ ಯಾವುದಕ್ಕೆ ಬೇರುಗಳು ಎಲ್ಲ ಕಡೆ ಬರೋದಿಲ್ಲ. ಅದಕ್ಕೆ ತಸ್ಯ ಶಾಖಾ ಗುಣಪ್ರವೃದ್ಧಾ ವಿಷಯ ಪ್ರಬಾಲಾಹ, ಗುಣಗಳಿಂದ ಬೆಳೆಯುತ್ತೆ. ಗುಣಗಳು ಅಂದರೆ ಸತ್ವಾದಿ ಗುಣಗಳು. ವಿಷಯ ಅಂದರೆ ಶಬ್ದ ರೂಪ ರಸ ಸ್ಪರ್ಶ ಆಗಂಥ ವಿಷಯಗಳು, ಅವೇ ಪ್ರಬಾಲಗಳಂದರೆ ಚಿಗುರುಗಳು. ಪರ್ಣ ಬೇರೆ ಚಿಗುರು ಬೇರೆ. ಮೊದಲು ಬೀಜ, ಆಮೇಲೆ ಮೊಳಕೆ ಒಡೆಯುತ್ತೆ, ಆಮೇಲೆ ಕಾಂಡಗಳು, ಆಮೇಲೆ ಎಲೆಗಳು, ಆಮೇಲೆ ಚಿಗುರು, ಆಮೇಲೆ ಮುಂದಿನ ಹಂತ ಚಿಗುರು ಎಲೆ ಹೂವು, ಆಮೇಲೆ ಮುಂದೆ ಬರೋದು ಫಲ. ಒಂದು ಪ್ರೋಸೆಸ್ ಇದೆ. ಅದಕ್ಕೆ ವಿಷಯ ಪ್ರಬಾಲ, ವಿಷಯಗಳೇ ಚಿಗುರುಗಳು. ಅಥಶ್ಚ ಮೂಲಾನಿ ಅನುಸಂತತಾನಿ, ಇದು ಸಾಮಾನ್ಯ ಚಿಗುರು ಹವಳ ಅಂಬೋದು ಎಷ್ಟು ಚೆನ್ನಾಗಿದೆ, ಪ್ರಬಾಲಕ್ಕೆ ಹವಳ ಅಂತಲೂ ಕರೀತಾರೆ. ಈ ಮಾವಿನ ಚಿಗುರು ಹವಳ ಹೇಗಿರುತ್ತೆ? ಕೆಂಪು. ಮಾವಿನ ಚಿಗುರು ಹೇಗಿರುತ್ತೆ ಸಾಮಾನ್ಯ? ಅದು ಕೆಂಪೇ ಇರುತ್ತೆ. ಸೊ ಹವಳ ಕಂಡಾಗೆ ಕಾಣುತ್ತೆ. ಸೊ ಪ್ರಬಾಲ ಶಬ್ದಕ್ಕೆ ಒಂದರ್ಥದಲ್ಲಿ ಚಿಗುರು ಅಂತ ಸರಿ ಹೋಯಿತು, ಮತ್ತು ಹವಳದ ಬಣ್ಣ ಇರೋದಕ್ಕೂ ಪ್ರಬಾಲ ಅಂಬೋದು ಸಾರಸ್ಯ ಇದೆ ಅದರಲ್ಲಿ. ಭೂತಾನಿ ಅಥಶ್ಚೋರ್ಧ್ವಂಚ ಪ್ರಸೃತಾ ಗುಣೈ ಸತ್ವಾದಿಭಿ, ಅಥಶ್ಚ ಮೂಲಾನಿ ಅನುಸಂತತಾನಿ. ಏನಾಗಿವೆಯೋ ಅಥಶ್ಚ ಮೂಲಾನಿ ಅನುಸಂತತಾನಿ, ಮೂಲಾನಿ ಅಥಶ್ಚ ಕೆಳಗೂ ಕೂಡ ಅನುಸಂತತಾನಿ, ಒಂದು ಲಿಂಕ್ಡು, ಇನ್ನೊಂದು ಕಡೆ ವ್ಯಾಪ್ತ. ಸಂತತ ಅಂಬದಕ್ಕೆ ಅನು ಅಂಬದಕ್ಕೆ ಲಿಂಕು, ಸಂತತ ಅಂದರೆ ವ್ಯಾಪ್ತ. ಕರ್ಮಾನುಬಂಧೀನಿ ಮನುಷ್ಯ ಲೋಕೆ, ಇದೆಲ್ಲ ಯಾವ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಕರ್ಮ ಅನುಬಂಧೀನಿ, ಕರ್ಮಕ್ಕೆ ರಿಲೇಟ್ ಆಗಿದೆ. ಅದಿಷ್ಟು ವಿವರಣೆ ಕೊಡ್ತಾರೆ. ಅವ್ಯಕ್ತೇಪಿ ಭಿಕ್ಷು ಸೂಕ್ಷ್ಮ ರೂಪ ಅವ್ಯಕ್ತೋಪಿ ಸೂಕ್ಷ್ಮ ರೂಪೇಣ ಸಂತಿ ಶರೀರಾದೌ ಚ ಭೂತಾನಿ ಇತಿ ಅಥಶ್ಚೋರ್ಧ್ವಂಚ ಪ್ರಸೃತಾ. ಅವ್ಯಕ್ತೇಪಿ, ಅವ್ಯಕ್ತ ಅಂದರೆ ಮೂಲತತ್ವ, ಅವ್ಯಕ್ತ ತತ್ವ. ಅದರಲ್ಲೂ ಕೂಡ ಜಗತ್ತೇನಾಗಿದೆ? ಸೂಕ್ಷ್ಮ ರೂಪೇಣ ಸಂತಿ, ಸೂಕ್ಷ್ಮ ರೂಪದಲ್ಲಿದೆ. ಇದೆಲ್ಲ ಹೇಳಿದ್ದಾರೆ ಈಗಾಗಲೇ, ನೆನಪಿದೆಯಾ? ಅವ್ಯಕ್ತ ತತ್ವದಲ್ಲಿ ಜಗತ್ತು ಸೂಕ್ಷ್ಮ ರೂಪದಲ್ಲಿದೆ ಎಂಬುದನ್ನು ಹೇಳಿದ್ ನೆನಪಿದೆಯೇನು? ತತ್ವಶೈಲಿ ಬಂದಾಗ ಒಂದು ಅಶ್ವತ್ಥ ತೊಗೊಂಡ್ಬರ್ತಾರೆ, ಅದು ತಂದುಬಿಟ್ಟು ಒಡಿ ಅಂತ ಹೇಳ್ತಾರೆ. ಒಡೆದ ಮೇಲೆ ಏನಾಗುತ್ತೆ? ಏನು ಕಾಣೋದಿಲ್ಲ ಅಂತಾರೆ. ಏನು ಕಾಣೋದಿಲ್ಲೋ ಅಲ್ಲೇ ಏನಿದೆ ಅದು? ಅಶ್ವತ್ಥ ವೃಕ್ಷದ ಸೂಕ್ಷ್ಮ ರೂಪ ಇದೆ. ಯಾವಾಗಲೂ ಗಿಡ ಅಲ್ಲಿದೆ, ಮುಂದೆ ಬೆಳೀತಾ 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 ರೂಪ ತಗೊಳುತ್ತೆ ಹೊರತು ಅಲ್ಲಿ ಇಲ್ಲದ ಬೆಳೆಯೋದಿಲ್ಲ. ಅದೇ ರೀತಿಯೇ ಅದು ಬೂಡದಲ್ಲೇ ಇದೆ ಅಂತ ಹೇಳೋದಕ್ಕೆ ಸ್ವಾರಸ್ಯ ಕೊಟ್ಟು ಹೇಳಿದರು. ಅಥಷ್ಟು ಮೂಲಾನಿ ಭಗವದ್ ರೂಪಾದೀನಿ ಭಗವಾನಪಿ ಕರ್ಮಾನುಬಂಧೇನ ಹಿ ಫಲಂ ದದಾತಿ. ಪ್ರತೀತಿ ಮಾತ್ರ ಸುಖ ಗುಣೈ ಸತ್ವಾದಿಭಿ, ಪ್ರತೀತಿ ಮಾತ್ರ ಸುಖತ್ವಾತ್ ಪ್ರಬಾಲಾಹ ವಿಷಯಾಹ. ಸಿಗುರು ಭಾರಿ ಅಟ್ರಾಕ್ಟಿವ್ ಕಾಣುತ್ತೆ, ಬಟ್ ಅದು ಫಲ ಅಲ್ಲ. ಅರ್ಥ ಆಯ್ತಾ? ಅದು ಫಲ ಅಲ್ಲ. ಚಿಗುರು ತುಂಬ ಚೆನ್ನಾಗಿದೆ, ಕಿತ್ತುಬಿಟ್ಟರೆ ಏನಾಗುತ್ತೆ? ಫಲ ಕಳ್ಕೊಂಡ್ಬಿಡುತ್ತೆ. ಅದಕ್ಕೇನೆ ಮೊದಲೇ ತೋರುತ್ತಿದೆ, ಮೊಸರ ವಿಷಯ ಸುಖ, ಕೊನೆಯಲ್ಲಿ ದುಃಖ ಅನೇಕ. ಆ ಪ್ರಬಾಲ ಸ್ಟೇಜ್ನಲ್ಲಿ ಏನು ಮಾಡಿಕೊಡ್ತು ಅದನ್ನು ಕೇಳಬಾರ್ದು. ಅದಕ್ಕೆ ಅಟ್ರಾಕ್ಟಿವ್ ಆದ್ರಿಂದ ಏನು ಮಾಡಿಬಿಡ್ತಾನೆ? ಕಿತ್ತುಬಿಡ್ತಾನೆ. ಕಿತ್ತಿಗೆ ಏನು ಕಳ್ಕೊಂಡ್ಬಿಡ್ತಾನೆ ಮುಂದೆ? ಅದಕ್ಕೆ ಲೌಕಿಕ ಸುಖಗಳೆಲ್ಲ ಏನವು? ಪವಾಲಗಳಿದ್ದಾಗೆ ಅಲ್ಲಿ ಅಟ್ರಾಕ್ಟ್ ಆಗಬಾರ್ದು. ಅಲ್ಲಿ ಅಟ್ರಾಕ್ಟ್ ಆದ ಅಂದರೆ ಮುಖ್ಯ ಫಲ ಕಳ್ಕೊಂಡ್ಬಿಡ್ತಾನೆ. ಅದು ಒಳ್ಳೆ ದೃಷ್ಟಾಂತ ಕೊಟ್ಟ. ಪ್ರತೀತಿ ಮಾತ್ರ ಸುಖತ್ವಾತ್ ಪ್ರಬಾಲಾಹ ವಿಷಯಾಹ. ಪ್ರತೀತಿ ಸುಖ ಅಂದರೆ ಏನು? ನೋಡೋದಕ್ಕೆ ಸುಖ ಅನಿಸುತ್ತೆ ಹೊರತು ನಿಶ್ಚಿತವಾಗಿ ಏನಿಲ್ಲ ಅಲ್ಲಿ, ಸುಖ ಇಲ್ಲ. ಮೂಲಾನಿ ಭಗವದ್ ರೂಪಾದೀನಿ ಭಗವಾನಪಿ, ಮೂಲಾನಿ ಭಗವದ್ ರೂಪಗಳು ಹಿಂದೆ ಹೇಳಿದ್ದಾರೆ. ಊರ್ಧ್ವ ಮೂಲಂ ಅಂತ ಹೇಳಿದ್ರಿಂದ ಭಗವದ್ ರೂಪಗಳು ಎಲ್ಲಿವೆ? ಸರ್ವತ್ರ ವ್ಯಾಪ್ತವಾಗಿವೆ. ಆಲದ ಮರದ ಬೇರು ಎಲ್ಲ ಕಡೆ ಹೇಗೆ ಹರಡಿವೆಯೋ, ಜಗತ್ತಿ ಮೂಲಭೂತವಾದ ಪರಮಾತ್ಮ ಎಲ್ಲಿದ್ದಾನೆ? ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಹೆಚ್ಚಗಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ಪಿವ. ಒಂದು ದೃಶ್ಯತೆ, ಇನ್ನೊಂದು ಶ್ರೂಯತೆ, ಇನ್ನೊಂದು ಅಂತಹ, ಇನ್ನೊಂದು ಬಹಿ. ಕೇಳೋದು, ಕೇಳಿದ್ದು, ಕಂಡಿದ್ದು, ಒಳಗೆ ಹೊರಗೆ, ಇಂಥ ವ್ಯಾಪ್ತಿ ದೇವರಿಗೊಂದೇ ಇರೋದು. ಅದಕ್ಕೆ ಅನುಸಂತತಾನಿ ಭಗವದ್ ರೂಪಾಣಿ ರೂಪಾದೀನಿ. ಭಗವಾನಪಿ ಕರ್ಮಾನುಬಂಧೇನೆ ಹಿ ಫಲಂ ದದಾತಿ. ಕರ್ಮಾನುಬಂಧೀನಿ, ಪರಮಾತ್ಮ ಏನೇ ಫಲ ಕೊಟ್ಟರು ಕೂಡ ಹ್ಯಾಕ್ ಕೊಡ್ತಾನೆ? ಕರ್ಮಕ್ಕೆ ಲೇಟ್ ಮಾಡೇ ಕೊಡ್ತಾನೆ. ಅದಕ್ಕೆ ಎಲ್ಲಿ ಬಂದಿದೆ ಅದು? ವೈಷಮ್ಯ ನಿರ್ಘಣ್ಯೇನ ಸಾಪೇಕ್ಷತ್ವ ತಥಾ ಚತರ್ಶಯತಿ. ಓಂ ಬ್ರಹ್ಮಸೂತ್ರ ಹೇಳಿಬಿಟ್ಟಿದ್ದಾರೆ. ಅಂದರೆ ಏನೇ ಮಾಡಿದ್ರು ಪರಮಾತ್ಮ ಸರ್ವತಂತ್ರ ಸ್ವತಂತ್ರ ಸರ್ವಶಕ್ತ, ಆದರೆ ಫಲ ಕೊಡಬೇಕಾದ್ರೆ ಏನನ್ನು ಅವಲಂಬಿಸಿ ಕೊಡ್ತಾನೆ? ಸಾಪೇಕ್ಷತ್ವ, ಸ್ವರೂಪಯೋಗ್ಯತೆ, ಅನಾದಿ ಕರ್ಮ ಪ್ಲಸ್ ಪ್ರಯತ್ನ, ಮೂರು ನೋಡಿ ಕೊಡೋದ್ರಿಂದ ಅದಕ್ಕೆ ಕರ್ಮಾನುಬಂಧೇನಹಿ ಫಲಂ ದದಾತಿ. ಇದಕ್ಕೆಲ್ಲ ಆಚಾರ್ಯ ಇಷ್ಟೇ ಬರೆದಿರೋದಿಲ್ಲಿ, ಮಹಾಭಾರತ ತಾತ್ಪರ್ಯದಲ್ಲಿ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಅಧಶ್ಚ ಇತ್ಯೇತದ್ ಘಟಯತಿ ಅವ್ಯಕ್ತೋ ಪ್ರೀತಿ ಅನೇತ ತಸ್ಯ ಶಾಖಾ ಭೂತಾನಿ ಅಥಶ್ಚ ಸ್ವಾಪೇಕ್ಷೆಯ ಅಪಕೃಷ್ಟೇ ಶರೀರಾದೌ ಕಾರ್ಯೇ ಚ ಊರ್ಧ್ವಂಚ ಉತ್ತಮೇ ಕಾರಣೇ ಅವ್ಯಕ್ತೇ ಚ ಪ್ರಸೃತಾಹ. ಪರಮಾತ್ಮನ ವೈಶಿಷ್ಟ್ಯ, ಕಾರ್ಯ, ಕಾರಣ ಎಲ್ಲದರಲ್ಲೂ ಇದ್ದಾನೆ ದೇವರು. ಅದಕ್ಕೆ ಕಾರಣ ಕಾರಣ ಪೂರ್ಣವರೆಣ್ಯ, ನಾರಾಯಣಾಮಲ ಕಾರಣ ಒಂದೇ, ಕಾರಣ ಕಾರಣ ಪೂರ್ಣವರೆಣ್ಯ. ಹಾಲು ಏನಾಯ್ತು? ಈಗ ಮೊಸರಾಯಿತು, ಆದರೆ ಮೊಸರಿನಲ್ಲಿ ಹಾಲಿಲ್ಲ. ಈಗ ಹಾಲಿನ ಗುಣ ಹೊರಟೋಯ್ತು, ಆದರೆ ದೇವರು ಎಂಥವನು ಅಂದರೆ ಕಾರ್ಯದಲ್ಲಿದ್ದಾನೆ, ಕಾರಣದಲ್ಲೂ ಇದ್ದಾನೆ. ಮತ್ತೆ ಇದು ಬೇರೆ ಕಡೆ ಇಲ್ಲ ಅಂದರೆ ಅದು ಅಚಿಂತ್ಯದ್ಭುತ ಶಕ್ತಿ. ಅರ್ಥ ಆಯ್ತಾ? ಅಣು ಆಗಿರ್ಬೋದು, ದೊಡ್ಡದಾಗ್ಬೋದು, ದೊಡ್ಡದು ಚಿಕ್ಕದಾಗ್ಬೋದು, ಆದರೆ ಈ ಸೈಮಿಲ್ಟೇನಿಯಸ್ ಆಗಿ ಅದೇ ಕಾಲಕ್ಕೆ ಅಣು, ಅದೇ ಕಾಲಕ್ಕೆ ಮಹತ್ತಾಗ್ಲಿಕ್ಕೆ ಯಾರಿಗೆ ಸಾಧ್ಯ? ದೇವರಿಗೆ. ಅದಕ್ಕೆ ಅಣುವರಣೀಯಾನ್ ಮಹತೋ ಮಹೀಯಾನ್, ಅದು ಅಚಿಂತ್ಯ ಅದ್ಭುತ ಶಕ್ತಿ ಸಂಪನ್ನ ಅಂತ ಕರೆದಿರೋದು. ಅದನ್ನು ಭವಿಷ್ಯಲೋಕ್ಯದ ಏನರ್ಥ? ಜೀವಲೋಕೆ ಅಂತ ಅರ್ಥ. ಯಾವುದೇ ಜೀವರಿಗೆ ಫಲ ಕೊಡಬೇಕಾದ್ರೆ ಪರಮಾತ್ಮ ಹೇಗೆ ಕೊಡ್ತಾನೆ? ಉದಾಹರಣೆಗೆ ಬ್ಯಾಂಕ್ನಲ್ಲಿ ಕೋಟಿಗಟ್ಟಲೆ ರೂಪಾಯಿ ಇದೆ, ನಮ್ಮೊಂದು 2 ಲಕ್ಷ ಕೊಡಿ ಅಂದರೆ ಏನು ಮಾಡ್ತಾನೆ ಅವನು? ಅಕೌಂಟ್ ಕೇಳು ಅಂತ ಕೇಳ್ತಾನೆ. ದುಡ್ಡಿರೋದು ಹೌದು, ಆದರೆ ಕೊಡಬೇಕಾದ್ರೆ ಮತ್ತೆ ಎಲ್ಲರಿಗೂ ಕೊಡೋದಲ್ಲಿ ಹೇಗೆ ಕೊಡ್ತಾರೆ? ವ್ಯವಸ್ಥೆ ಇದೆ, ವ್ಯವಸ್ಥೆ ಪ್ರಕಾರ ಇದ್ದ ಅದು ಎಷ್ಟಿದ್ದರೆ ಅಷ್ಟು ಕೊಡೋದಲ್ಲ. ಮತ್ತೆ ಇವನು ಎಷ್ಟು ಎಲಿಜಿಬಲ್ ಅಷ್ಟು ಕೊಡ್ತಾರೆ ಹೊರದು. ಲೋನ್ ಕೂಡ ಅಷ್ಟೇನೆ, ಲೋನ್ ಕೊಡ್ತಾರೆ ಅದು ಎಲ್ಲರಿಗೂ ಕೋಟಿಗಟ್ಟಲೆ ಲೋನ್ ಕೊಡೋದಿಲ್ಲ. ಎಷ್ಟು ಕೊಡ್ತಾರೆ? ಇವನ ಸ್ಯಾಲ್ರಿಯಿಂದ ಶುರು ಮಾಡ್ತಾರೆ. ತಗೊಳ್ಳೋ ಪದಾರ್ಥ ಎಷ್ಟು? ಇವನೇನು ಕೋಟಿ 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 ಅಧೀಶ. ಆ ಚಿಕ್ಕ 10x40ಗೆ 10x10ಗೆ ಏನು 20 ಕೋಟಿ ಕೇಳೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಅದಕ್ಕೆ ಅಷ್ಟೇ ಕೊಡಬೇಕು ಅಂತ ಕೇಳ್ತಾರೆ. ಅರ್ಥ ಆಯ್ತಾ ಇಲ್ಲ? ಸೊ ಅಲ್ಲ ಅಲ್ಲ, ಜೀವ ಅಂತ ಇಲ್ಲಿ ಜೀವ. ಮನುಷ್ಯ ಲೋಕೆ ಅಂದರೆ ಜೀವನ ಲೋಕ, ಜೀವಲೋಕದೊಳಗೆ ಮನುಷ್ಯ ಲೋಕದೊಳಗೆ ಸಾಧನೆಗೆ ತಕ್ಕ ಫಲ. ಕರ್ಮಾನುಬಂಧಿನೇ ಅಷ್ಟೇ ಅರ್ಥ. ಸಾಧನೆಗೆ ತಕ್ಕ ಫಲ ಕೊಡೋದ್ರಿಂದ ಮೇಷ್ಟಕ್ಕೆ ಸಹ ನಿಮ್ಮ ಕೈಲಿದೆ. ಬೇಕಾದಷ್ಟು ಮಾರ್ಕ್ಸ್ ಹಾಕಿ ಅಂದರೆ ಅವನು ಹಾಕಿದ್ರೆ ಬರುತ್ತೆ ನಿಜ. ಹಾಗೆಲ್ಲ ಹಾಕ್ಲಿಕ್ಕೆ ಬರೋದ್ರೆ ಬರೆದಿದ್ದನ್ನು ನೋಡ್ಕೊಂಡು ಮಾರ್ಕ್ಸ್ ಹಾಕಿ ಕೊಡ್ತಾನೆ. ಹಾಗೆ ದೇವರು ಕರ್ಮ ಅನುಬಂಧಿನಿ, ಇದಕ್ಕೆ ನಮ್ಗೆ ಉತ್ತರ ಸಿಗುತ್ತಾಗ. ಅವ್ರು ಹಾಗಿದ್ದಾರೆ, ನಾವು ಹೀಗಿದ್ದೇವೆ ಅಂದರೆ ಅವ್ರ ಸಾಧನೆ ಹೇಗಿದೆ, ನಿಮ್ಮ ಸಾಧನೆ ಹೇಗಿದೆ ಅಷ್ಟೇ. ನಮ್ಮದು ಮೇಲಿನವರು ನೋಡಿದಾಗ ನಮ್ಮ ಸಾಧನೆ ಕಡಿಮೆ ಆಯಿತು, ಕೆಳಗೆ ನೋಡಿದ್ರೆ ನಮ್ಮ ಸಾಧನೆ ಜಾಸ್ತಿ ಆಯಿತು. ಅದಕ್ಕೆ ಏನು ಮಾಡಬೇಕೀಗ? ಅವ್ರ ಬಗ್ಗೆ ಅಸೂಯೆ ಪಟ್ಟು ಪ್ರಯೋಜನ ಇಲ್ಲ. ಯಾತಕ್ಕೆ? ಅವ್ರ ಸಾಧನೆ ತಕ್ಕಂತೆ ಫಲ ಪಡ್ಕೊಂಡಿದ್ದಾರೆ. ಆದ್ದರಿಂದ ನಾವು ಅದು ನಮಗಿಲ್ಲ ಅಂತ ಕೊಡಗಿದ್ರೆ, ನಾವು ಸಾಧನೆ ಮಾಡಿಲ್ಲ ಅಂತ ಕೊಡಬೇಕೇ ಹೊರತು ನಮಗೆ ಅದು ಕೊಡಿ ಅದು ನಾವು ಮಾಡದೇ ಅಲ್ಬೇಕು ಅದಿಲ್ಲ ಅಂತ ಹೇಳಿದ್ರೆ ತಪ್ಪದು. ಅದಕ್ಕೆ ದೋಷ ಅಂತ ಕರೆದ್ರು. ಯಾವಾಗ ದೋಷ ನಮಗೆ ಗುಣ ಆಗ್ತಿತ್ತು? ನಮಗೆ ಎಲ್ಲ ಒಂದೇ ಇದೆ. ಅವ್ನಿಗೆ ಹೆಚ್ಚು ಫಲ, ಅವ್ನು ಕಡಿಮೆ ಫಲ, ಅವಾಗ ಏನು ಮಾಡಬೇಕು? ಇದು ಅನ್ಯಾಯ ಅಂತ, ಇದು ಅನ್ಯಾಯ. ಯಾಕೆ ಎಲ್ಲ ಸರಿ ಇದ್ದ ಕಡಿಮೆ ಕೊಟ್ಟಿರಿ ನನಗೆ ಅಂತ ಕೇಳಿದ್ರೆ ಅರ್ಥ ಇದೆ. ದೇವರು ಆ ರೀತಿ ಮಾಡೋದಿಲ್ಲ. ಲೋಕದಲ್ಲಿ ಅದಿದೆ, ಲೋಕದಲ್ಲಿ ಆಮೇಲೆ ನೋಡಿದ್ರೆ ಹೌದು ಅಂತ ಹೇಳಿ ಅದು ಕೊಡ್ತಾನೆ. ಅಥವಾ ತಪ್ಪು ಒಪ್ಕೋಬೇಕು, ಪನಿಷಬಲ್ ಅಫೆನ್ಸ್ ಅದು. ದೇವರು ಎಂದೂ ಹಾಗೆ ಮಾಡೋದಿಲ್ಲ. ಆದ್ರಿಂದಾಗಿನೇ ಕರ್ಮಾನುಬಂಧಿನಿ ಮನುಷ್ಯ ಲೋಕೆ. ಕೆಲಸ ಏನಾಗುತ್ತೆ ಕೆಲವು ಕಡೆಗೆ, ಒಂದು ರಿಸಲ್ಟ್ ಬಂತೀಗ, ನಮ್ಮ ತಪ್ಪು, ಆ ಮೇಷ್ಟ್ರ ತಪ್ಪು, ಎಂಥ ಪ್ರಶ್ನೆ ಶುರುವಾಯ್ತು. ಎಷ್ಟು ತರ ತಾಗತ್ತಲ್ಲ ಈಗ ಪಾಪ ಸರಿಯಾಗಿ ಬರೆದಿರ್ತಾನೆ, ಅವನು ಮೇಷ್ಟ್ರು ಮೂಡಿಲ್ಲದೆ ಬರತಾನೆ, ವ್ಯಾಲ್ಯೂ ಮಾಡಿರ್ತಾನೆ. ಅಥವಾ ಅವನು ಮೂಢ, ಅವ್ನಿಗೆ ಗೊತ್ತೇ ಇಲ್ಲ ವ್ಯಾಲ್ಯೂ ಮಾಡಿ. ಮೊನ್ನೆ ಯಾವುದೋ ಬಂತಲ್ಲ ಇಂಗ್ಲೀಷ್ ಪೇಪರ್, ಯಾರೋ ವ್ಯಾಲ್ಯೂ ಮಾಡಿಬಿಟ್ರು ಅಂತೇಳಿ, ಅದು ತಪ್ಪು. ಅವ್ರಿಗೇನು ಮಾಡ್ತಾರೆ ಪಾಪ, ನ್ಯಾಯ ಸಿಗೋದಿಲ್ಲ ವಿದ್ಯಾರ್ಥಿಗಳಿಗೆ. ಕೆಲವೊಮ್ಮೆ ಪೇಪರ್ಸ್ ಕಳೆದೇ ಹೋಗ್ಬಿಟ್ಟಿರುತ್ತೆ, ಪೇಪರ್ ನೋಡ್ತಿರ್ತೀರಿ, ಎಲ್ಲ ದಾರಿ ಬಿಡಿಸ್ಕೊಂಡೋಗ್ಬಿಟ್ಟಿರ್ತಾನೆ. ಇವ್ರೇನು ಮಾಡಿ ಮುಚ್ಚಿಲ್ಲಕ್ಕೆ ಏನು ಮಾಡ್ತಾರೆ? ಸುಮ್ಮನೆ ತೋಚಿದ್ದು ಹಾಕಿ ಮುಗಿಸ್ಬಿಡಿ, ಮರ್ಯಾದೆ ಹೋಗುತ್ತೆ ಅದು ಹಾಕಿಬಿಡ್ತಾರೆ. ಇಷ್ಟೆಲ್ಲ ಆಗುತ್ತೆ ಅಂದರೆ ತಪ್ಪು ಆ ಕಡೆ ಈ ಕಡೆ ಇರಬಹುದು, ತಪ್ಪು ನಮ್ಮ ಸೈಡಿಂದ ಬರಬಹುದು, ಆ ಕಡೆಯಿಂದ ಬರಬಹುದು. ಆದರೆ ಇಲ್ಲಿ ನಾವು ಸೇಫು, ದೇವ್ರ ಸೈಡಿಂದ ತಪ್ಪಾಗ ಚಾನ್ಸೇ ಇಲ್ಲ. ಅರ್ಥ ಆಯ್ತಾ? ಈಗ ಲೋಕದಲ್ಲಿ ಎರಡೂ ಇದೆ, ದಿಸ್ವೇ ಆರ್ ದಸ್ವೇ. ಆದರೆ ದೇವರಿಗೆ ಮಾತ್ರ ಎಂದೂ ಮೋಸ ಇಲ್ಲ. ಆದ್ರಿಂದ ತಪ್ಪು ಎಲ್ಲಿ ಹುಡುಕ್ಬೇಕಾಯ್ತು? ನಾವೀಗ ನಮ್ಮಲ್ಲೇ ಆ ಕಡೆ ಹುಡುಕ್ಬಾರ್ದು. ಅರ್ಥ ಆಯ್ತಾ? ಈಗ ನಾವೇನು ಮಾಡ್ತೇವೆ? ಇಲ್ಲಾಂದ್ರೆ ದೇವರನ್ನ ನಾವೆಲ್ಲ ಮಾಡಿದ್ವಿ, ದೇವರಿಗೆ ಕಣ್ಣೇ ಕಾಣೋದಿಲ್ಲ, ದೇವರಿಗೆ ಗೊತ್ತೇ ಇಲ್ಲ, ನಾವು ಮರ್ತೇ ಬಿಟ್ಟ ದೇವರು ಅದನ್ನು ಹೇಳ್ಬಾರ್ದು. ಅದನ್ನು ಯಾಕೆ? ದೇವ್ರ ಸೈಡಿಂದ ಸರ್ವಜ್ಞ ಸರ್ವಶಕ್ತ ಸರ್ವವ್ಯಾಪ್ತ ಅಂತ ಹೇಳಿ ಆಗಿಬಿಡ್ತೀವಿ ಈಗಾಗಲೇ. ಮತ್ತೆ ಮೋಸ ಮಾಡೋದೆಲ್ಲ ಎಲ್ಲ ಹಣೆದು ಗುಣಪೂರ್ಣ ಅಂದಮೇಲೆ ದೋಷ ದೂರ. ಮೋಸ ಮಾಡೋದು ದೋಷ, ದೇವರಲ್ಲಿ ದೋಷ ಇಲ್ಲ. ತಪ್ಪು ಯಾವ ಕಡೆಯಿಂದ ಆಯ್ತು? ಈಗ ನಮ್ಮ ಕಡೆಯಿಂದನೇ ಇದೆ, ವೆರಿ ಇಂಪಾರ್ಟೆಂಟ್ ಇದು. ಅದಕ್ಕೆ ತಂತ್ರಸಾರದ ಆಚಾರ ಹೇಳ್ತಾರೆ, ಶುಭಾನ್ ಧ್ಯಾಯಂತೆ ಏಕಾಮಾನ್ ಗುರುದೇವ ಪ್ರಸಾದ ಜಾನ್. ನಮಗೇನೇ ಒಳ್ಳೇದಾದರೂ ಕೂಡ ಹರಿಗುರುಗಳ ಅನುಗ್ರಹ ಅಂತ ತಿಳ್ಕೊಳ್ಳಿ. ಈ ಥರ ಆತ್ಮ ಪಾಪೋತ್ಥಾನ್, ಏನಾದರೂ ನಮಗೆ ಕೆಟ್ಟದಾದರೆ ಅದು ಯಾರು ರೆಸ್ಪಾನ್ಸಿಬಲ್? ನಾವೇ ಅಂತ ಹೇಳಬೇಕೇ ಹೊರತು ದೇವರ ಕಡೆಯಿಂದ ಆಗಿದೆ ಅಂತ ಹೇಳಬಾರ್ದು. ಅರ್ಥ ಆಯ್ತಾ? ಅದಕ್ಕೆ ಬ್ರಾಹ್ಮಣನ ಕಥೆ ಎಷ್ಟು ಚೆನ್ನಾಗಿದೆ. ನನ್ನ ಮಗು ಸತ್ತೋಯ್ತು, ರಾಮ ನಿನ್ ಜವಾಬ್ದಾರಿ ಅಂತ ಬಂದ. ರಾಮದೇವರು ಏನು ಮಾಡಿದ್ರಾಗ? ತಮ್ಮಲ್ಲಿ ತಪ್ಪಿ, ಬ್ರಾಹ್ಮಣನೂ ತಪ್ಪಿಲ್ಲ. ಕರ್ಮಾನುಬಂಧಿನ ಅರ್ಥ ಮಾಡ್ಕೋಬೇಕು, ಬ್ರಾಹ್ಮಣನಲ್ಲೂ ತಪ್ಪಿಲ್ಲ. ಅವನು ಹೇಳ್ತಾನೆ, ರಾಮದೇವರೇ ನಾನು ತಪ್ಪು ಮಾಡಿಲ್ಲ, ಅದಕ್ಕೆ ನಿಮ್ಮ ರಾಜ್ಯ ತಪ್ಪು ಮಾಡೋ ಚಾನ್ಸೇ ಇಲ್ಲ ಅಂತ ಹೇಳಿದ ಅವನು. ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾನೆ, ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಗ ಸತ್ತಿದ್ದಾನೆ, ಏನೋ ಆಗಿದೆ, ಎಲ್ಲಿ ಆಗಿದೆ? ತಕ್ಕ ರಾಮದೇವರು ಏನು ಮಾಡಿದರು? ಅವರಿಗೆ ಒಂದು ಒಪ್ಪಿದ್ರು, ತೋರಿಸಿದ್ರು ಅವರು ತಪ್ಪು ತಮ್ಮದಲ್ಲ ಅಂತ ತೋರಿಸಿದ್ರು. ಯಾರು ತಪ್ಪದು? ಯಾರೋ ರಾಕ್ಷಸ ತಪಸ್ ಮಾಡ್ತಿದ್ದ, ಅವನು ಮಾಡಬಾರದು ತಪಸ್ ಅವನು ಮಾಡಿದ್ದಕ್ಕೆ ಏನಾಯ್ತು? ಇಲ್ಲಿ ಬಂತ, ಅಲ್ಲಿಗೆ ಮನೆಯಲ್ಲಿ ಕೊಳಕಿಟ್ಕೊಂಡ್ರೆ ಜಿರಳೆ ಸೇರುತ್ತಲ್ಲ, ಹಾಗೆ ಸೇರಿಕೊಂಡು. ಗೊತ್ತಾಯ್ತಾ? ಇವನು ಕ್ಲೀನ್ ಇರಬಹುದು, ಕ್ಲೀನ್ ಇಟ್ಕೊಂಡಿಲ್ಲ ಅವನು, ಅದಕ್ಕೆ ಅವನು ಫೋನ್ ತಷ್ಟ ಸರಿ ಹೋಗುತ್ತೆ. ಇದು ಯಾತಕ್ಕೆ ಹೇಳ್ತಾರೆ? ಕರ್ಮಾನುಬಂಧೇನು ಒಳ್ಳೆ ದೃಷ್ಟಾಂತ. ಒಂದೊಮ್ಮೆ ಸುಲಭ ಆಯ್ತು, ಈಗ ದೇವ್ರ ಕಡೆಯಿಂದ ತಪ್ಪಿಲ್ಲ ಅಂತ ಗೊತ್ತಾದ ಮೇಲೆ ತಪ್ಪು ಯಾವಾಗಲೂ ಎಲ್ಲಿ ಹುಡುಕ್ಬೇಕು ಅಂತ ಆಯ್ತು? ಈಗ ನಮ್ಮಲ್ಲೇ ಹುಡುಕಬೇಕು, ಈಗ ನಮ್ಮ ಒಳ್ಳೆ ಸಿದ್ಧಾಂತ. ಆಗ ನಮಗೆ ಸಾಧನೆ ಮಾಡಲು ಭಾರಿ ಅನುಕೂಲ ಆಗುತ್ತೆ. ಇವರು ಎಲ್ಲೆಲ್ಲೋ ತಪ್ಪಾಗುತ್ತೆ, ನಾವು ಮಾಡ್ಬೇಕು, ಏನು ಮಾಡೋದು ಅಂತ ನಿರಾಶೆ ಪಾಲೋ ಪ್ರಸಂಗ ಇಲ್ಲ ಈಗ. ಅದು ಬೇರೆ ಹಗಲಾರು ಪ್ರಶ್ನೆ ಕೇಳಬಾರ್ದ. ಕರ್ಮ ಮಾಡಿಸ್ಬೇಕಾದ್ರೆ ಪರಮಾತ್ಮ ಹೇಗೆ ಮಾಡಿಸ್ತಾನೆ ಅಂತ ಹೇಳಿ ಆಗಿದೆ. ಈಗ ಯೋಗ್ಯತೆ ತಕ್ಕಂತೆ ಅಂತ ಹೇಳಿದ ಮೇಲೆ ಎಲ್ಲಿ ಸೇರ್ತದೆ? ಮತ್ತೆ ನಮ್ಮ ಸೈಡ್ ಇದ್ದಾರೆ, ಮತ್ತೆ ಆ ಸೈಡ್ ಬರಲಿಲ್ಲ. ಅದೀಗ ನಮ್ಮ ಸೈಡೇ ಕರ್ಮ ಯಾಕೆ ಮಾಡಿಸ್ತೀವಿ ಅಂತ ಕೇಳಿದರೆ, ನಿಮ್ಮ ಯೋಗ್ಯತೆ ತಕ್ಕಂತೆ ಮಾಡಿಸಿದ್ರೆ ಉತ್ತರ ಅಲ್ಲೇ ಇದೆ. ಅರ್ಥ ಆಯ್ತಾ? ಕೆಲವರಿರ್ತಾರೆ, ನನಗ್ಯಾಕೆ ಕೆಲಸ ಕೊಡಲಿಲ್ಲ ಅಂತ ಕೇಳ್ತಾರೆ. ಅದು ಏನು ಮಾಡಿದ, ನಾನು ಹೋಗ್ತೀನಿ ಅಂತ ಅರ್ಜುನ ಏನು ಮಾಡಿದಂತೆ, ರಾಷ್ಟ್ರೀಯ ಆಗ ಶುರುವಾಗಬೇಕು, ದಿಗ್ವಿಜಯ ಮಾಡ್ಕೊಂಡು ಬರಬೇಕಾಗ. ಅರ್ಜುನ ಏನು ಮಾಡಿದ, ಮುಂದೆ ಬಂದ, ಎಲ್ಲ ಕಡೆ ನಾನೇ ಹೋಗಿಬಿಡ್ತೀನಿ ಅಂತ ಹೇಳಿದ. ನಾನು ಒಬ್ಬನೇ ಹೋಗಿಬಿಡ್ತೀನಿ ದಿಗ್ವಿಜಯಕ್ಕೆ ಅಂತ ಹೇಳಿದ. ತಕ್ಷಣ ವೇದವ್ಯಾಸ ಹೇಳಿದ್ರು, ಎಲ್ಲ ಕಡೆ ಹೋಗಬೇಡ, ನೀನು ಉತ್ತರ ದಿಕ್ಕಿ ಮಾತ್ರ ಹೋಗು, ಉಳಿದ ದಿಕ್ಕಿ ಬೇರೆಯವರು ಹೋಗಲಿ ಅಂತ ಹೇಳಿದ. ಎರಡು ಕಾರಣ ಕೊಟ್ಟರು. ಒಂದು ಕಾರಣ ಏನು, ಹೊರಗಿನ ಕಾರಣ. ನೀವು ನಾಲ್ಕು ಜನ ಇದ್ದೀರಿ, ಧರ್ಮರಾಜ ಯಜಮಾನ ದೀಕ್ಷಿತ ಅದು ಬರೋದಿಲ್ಲ. ನಾಲ್ಕು ಜನ ನಾಲ್ಕು ದಿಕ್ಕಿ ಹೋಗಿಬಂದ್ರೆ ಎಲ್ಲರಿಗೂ ಅವಕಾಶ ಸಿಕ್ಕಾಗುತ್ತೆ, ಒಬ್ಬನೇ ಮಾಡಬಾರದು ಅಂತ ಹೇಳಿದರು. ಒಪ್ಪಿಕೊಂಡ. ಇನ್ನೊಂದು ಕಾರಣ ಆಮೇಲೆ ಹೇಳಿದರು, ಎಲ್ಲ ಕಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಜರಾಸಂದ ಸತ್ತೋಗಿದ್ದಾರೆ, ಶಿಶುಪಾಲಾದಿಗಳಿದ್ದಾರೆ ಇನ್ನೂ ಕೂಡ. ಕರ್ಣ ಇದ್ದಾನೆ ಪೂರ್ವ ದಿಕ್ಕಿಗೆ, ಅಲ್ಲಿ ಹೋದ್ರೆ ಅರ್ಜುನಿಗೆ ಆಗೋದಿಲ್ಲ. ಅದು ಆತೇನು ಕ್ಲೇಮ್ ಮಾಡಿದ, ಮಮ ಅಂಬರಗ ರಥೋಸ್ತಿ, ರಥ ಇದೆ ಎಲ್ಲಿ ಬೇಕಾದ್ರೆ ಓಡಾಡುತ್ತೆ ಹೋಗ್ತೀನಿ ಅಂತ ಹೇಳಿದ್ದ. ಅದು ಎಲ್ಲಿ ಬೇಕಾದ್ರೆ ಹೋಗ್ಬೋದು, ಮುಂದೆ ಬಿಡ್ಬೇಕಲ್ಲ ಹೋದವ್ರನ್ನವರು. ಆದ್ದರಿಂದ ನಿನಗೆ ಆಗಲ್ಲ ಅಂತೇಳಿ ಆಮೇಲೆ ಹೇಳಿದ. ಅದು ಹಲ್ಟಾಗ ಬಾರ ಆಮೇಲೆ ಹೇಳಿದ. ಅದೇನಾಯ್ತು, ಈಗ ಯೋಗ್ಯತೆ ಇಲ್ಲ. ಅರ್ಥ ಆಯ್ತಾ? ಈಗ ಯೋಗ್ಯತೆ ಇಲ್ಲ ನಮಗೆ ಅರ್ಥ. ಅಲ್ಲಿ ಹೇಳಿದ್ದಾರೆ, ನಮಗೆ ಹೇಳೋದಿಲ್ಲ ಅಷ್ಟೇ. ಯಾಕಂದ್ರೆ ಅವ್ರು ಇವರದ್ದೇ ಎಲ್ಲರಿಗೂ ಕಾರಣ ಕೊಡೋದಿಲ್ಲ, ದೊಡ್ಡವರಿಗೆ ಕಾರಣ ಕೊಡ್ತಾರೆ, ಕನ್ವಿನ್ಸ್ ಮಾಡ್ತಾರೆ. ನಮಗೆ ತಿಳ್ಕೊಂಡ್ರೆ ಆಯ್ತಾ, ನಮಗೆ ಯೋಗ್ಯತೆ ಇಲ್ಲ ಅಂದರೆ ಅವ್ರಿಗೆ ಅದಕ್ಕೆ ಮಾತ್ರ ನಮಗೆ ಕೊಟ್ಟಿಲ್ಲ ಅಷ್ಟೇ. ಆಗ ಸುಲಭದ ಏನಾಗುತ್ತೆ, ಟೆನ್ಷನ್ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಸಾಧನೆ ಮಾಡೋದಕ್ಕೆ ಉತ್ಸಾಹ ಬರುತ್ತೆ ಹೊರತು ತಪ್ಪು ಎಲ್ಲೆಲ್ಲೋ ಹುಡುಕೋ ಪ್ರಸಂಗ ಬರೋದಿಲ್ಲ. ಆಗ ಯಾವುದೇ ರೀತಿಯಲ್ಲೂ ಕೂಡ ವಿಘ್ನ ಬರದಂತೆ ಸಾಧನೆ ಮಾಡಬಹುದು. ಇಲ್ಲ ಹೋದ್ರೆ ಎಲ್ಲಾಯ್ತು ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ತಪ್ಪಾಗತ್ತೆ. ಏನ ನೀವೇ ಹೇಳಿ. ವಿಷಮಸ್ಯ ಭಾವ ವೈಷಮ್ಯ ಮುಗೀತು. ಘೃಣ ಅಂದ್ರೇನು? ಕರುಣೆ ದಯ ಅಂತ ಅರ್ಥ. ನಿರ್ಘೃಣ ಅಂದ್ರೇನು? ದಯ ಇಲ್ಲದವನು ಅಂತ ಅರ್ಥ. ನೈರ್ಘೃಣ್ಯ ಅಂದ್ರೇನು? ನಿರ್ಘೃಣಸ್ಯ ಭಾವ ನೈರ್ಘೃಣ್ಯಂ, ದಯ ನಿಷ್ಕರುಣತೆ. ಅದು ನ ದೇವರಲ್ಲಿಲ್ಲ. ದೇವರಲ್ಲಿ ಏನಿಲ್ಲ, ವೈಷಮ್ಯ ಪಕ್ಷಪಾತ. ಇದು ಕರುಣೆ, ಕ್ರೌರ್ಯ. ಕ್ರೌರ್ಯ ದೇವರಲ್ಲಿ ಪಕ್ಷಪಾತ ಇಲ್ಲ, ಕ್ರೌರ್ಯ ಇಲ್ಲ ಅಂತ ಹೇಳೋದಕ್ಕೆ ಪದ ಉಪಯೋಗಿಸಿದೆ. ಅತ್ತೆ ಆತ ವೈಷಮ್ಯ ಅಂದ್ರೆ ಅದು ಸೂರ್ಯಮಂತ್ರ ಹೇಳಬೇಕಾದ್ರೆ ಘೃಣಿ ಅಂತ ಸೂರ್ಯಮಂತ್ರಲ್ಲಿರೋದು. ಘೃಣ ಅಂದ್ರೆ ಕರುಣೆ, ಘೃಣಿ ಅಂದ್ರೆ ಕರುಣಾಳು ಅಂತ. ಮುಖ್ಯವಾಗಿ ಕರುಣಾಳು ಅಂದ್ರೆ ಪರಮಾತ್ಮನೇ. ಅನಂತರ ದೇವ ದೊಡ್ಡವರೆಲ್ಲ ಕರುಣಾಳುಗಳೇ. ಅತಿ ಬ್ಯಾಗ್ ಅಬ್ಸರ್ವ್ಟ್ ಅಂದ್ರೆ ಪರಮಾತ್ಮ. ದೇವರಿಗೆ ಪಕ್ಷಪಾತ ಇಲ್ಲ, ಕ್ರೌರ್ಯ ಇಲ್ಲ ಅಂತ ಹೇಳೋದಕ್ಕೆ ಆ ಮಾತಾಡಿದ್ರು. ಏನ ಅದು ಬೇರೆ, ಆ ಸೂತ್ರಕ್ಕೆ ಸಂಬಂಧ ಇಲ್ಲ. ಅದೇನಿದೆ ಆ ಸೂತ್ರದಲ್ಲಿ ಏನು ಹೇಳಿದ್ರು, ಪರಮಾತ್ಮ ಏನಾದ್ರು ಪ್ರಯೋಜನ ಇದೆಯಾ ಅಂತ ಪ್ರಶ್ನೆ ಬಂತು. ಇಲ್ಲ ಅಂತ ಹೇಳಿದ್ರು. ಯಾಕೆ ಪ್ರಶ್ನೆ ಹಾಕ್ಕೊಂಡ್ರು? ಪ್ರಯೋಜನ ನಮ್ಮ ಜಗತ್ ಸೃಷ್ಟಿಯಾದಿಗಳನ್ನು ಮಾಡೋದ್ರಿಂದ ದೇವರಿಗೆ ಪ್ರಯೋಜನ ಇದೆ ಅಂತ ಆದರೆ ತನಗೋಸ್ಕರ ಮಾಡ್ತಾ ನಮ್ಮನ್ನೇ ಗೋಳಾಡಿಸ್ಬೇಕು ಅಂತ ಪ್ರಶ್ನೆ ಬರೋದು. ಅವನ ಲಾಭಕ್ಕೋಸ್ಕರ ನಮಗೇನು ಮಾಡ್ತಾನೆ, ನಾವು ಪ್ರಯೋಜನ ದೇವರಿಗೆ ಪ್ರಯೋಜನದ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ. ದೇವರಿಗೆ ಪ್ರಯೋಜನ ಬೇಕಿಲ್ಲ. ಹಾಗಿದ್ರೆ ಪ್ರಶ್ನೆ, ಪ್ರಯೋಜನ ಮತ್ತೆ ಯಾಕೆ ಮಾಡ್ತಾನೆ ಅಂತ ಕೇಳಿದರೆ, ನಮಗೆ ಪ್ರಯೋಜನ ಇದೆ ಅಂತ ಮಾಡ್ತಾನೆ ಹೊರತು ಪರಮಾತ್ಮ ಮನೆಗೆ ಔಷಧಿ ತರ್ತಾರೆ. ತಂದವನಿಗೆ ಪ್ರಯೋಜನ ಇಲ್ಲ, ಪೇಷೆಂಟ್ಗೆ ಪ್ರಯೋಜನ ಇದೆ. ಅರ್ಥ ಆಯ್ತಾ? ಏ ನನ್ನ ಪ್ರಯೋಜನ ತರೋದಿಲ್ಲ ಅಂದ್ರೆ ಏನು ಮಾಡ್ಬೇಕು? ಕೆಲವರು ತರಲು ಊಟಕ್ಕೆ ಕೂತಾಗ ಬದಲೇ ನನಗೆ ಬೇಡ ಅನ್ಬಿಡ್ತು, ಉಳಿದವ್ರು ಯಾರು ಇಲ್ಲ ಅಂತ ಅರ್ಥ. ಹಾಗೆ ನನಗೂ ಬೇಡ ಅನ್ಬೇಕು, ಅವ್ರು ಸ್ವಲ್ಪ ಎಲ್ಲರಿಗೂ ಎಲ್ರಿಗೂ ಬಂದಿದೆ ಅಂತ ಹೇಳಿಬಿಟ್ರೆ ಮೋಸ ಬರೋದಾಗಲಿಲ್ಲ. ಅದಕ್ಕೆ ಆ ರೀತಿ ಮಾಡೋದಿಲ್ಲ. ಅರ್ಥ ಆಯ್ತಾ? ಅದು ಬೇಡದಕ್ಕೆ ಕೊಟ್ಟಿದ್ದೆ, ದೋಷ ಇಲ್ಲ ಅಲ್ಲಿ. ಏನ ಆ ದೋಷ ಲಿಂಕ್ ಅದು, ಒಂದಕ್ಕೊಂದು ಲಿಂಕ್ ಅದು. ಆ ಬ್ರಾಹ್ಮಣನ ಏರಿಯಾ ಅದಕ್ಕೆ ಅದು ಅನ್ಮೋಲದಲ್ಲಿ ಬಿದ್ದಿತ್ತಂತಾರಲ್ಲ, ಹಾಗೆ ಅವ್ರಿಗೆ ಸಂಬಂಧಪಟ್ಟ ವಿಷಯದಲ್ಲಾದ್ರೆ ಹಾಗಾಗತ್ತೆ. ಕೆಲವು ಆ ಲಿಂಕ್ ಕೊಡೋದಿಲ್ಲ, ಕೆಲಸ ಕೊಡ್ತಾರೆ. ಅವನ ಹಿಂದೆ ಅವರವರಿಗೆ ನೆನೆಷನ್ ಸಿಗಬೇಕಾದ್ರೆ ಯಾವುದೋ ಕಾಲಕ್ಕೆ ಉಪದೇಶ ಮಾಡಿರ್ತಾನೆ ಯೋಗ್ಯರಿಗೆ. ಆ ಲಿಂಕ್ ಕಂಟ್ಬಿಟ್ಟು ನಿಮ್ಮ ಸ್ಟೂಡೆಂಟ್ ಅಂತ ಕಂಪ್ಲೇಂಟ್ ಕೊಡ್ತಾರಲ್ಲ, ಹಾಗೆ ಯಾವುದೋ ಸ್ಕೂಲ್ ಸ್ಟೂಡೆಂಟ್ ತಪ್ಪು ಮಾಡಿದ್ರೆ ಇನ್ನೊಂದು ಸ್ಕೂಲಿಗೆ ಕಂಪ್ಲೇಂಟ್ ಕೊಡೋಕೆ ಬರೋದು. ಎಲ್ಲಿ ಕೊಡಬೇಕಾಗ? ಆ ಸ್ಕೂಲ್ ಹೆಡ್ ಮಾಸ್ಟರ್ಗೋ ಪ್ರಿನ್ಸಿಪಾಲ್ಗೋ ಲೆಟ್ರ್ ಹೋಗುತ್ತೆ. ಆ ರೀತಿ ಆ ಬ್ರಾಹ್ಮಣ ಆ ರೀತಿ ಕನೆಕ್ಟ್ ಆದವು, ಇಲ್ಲದ್ರೆ ಅವನೇ ಸಾಯ್ಬೇಕು ಅಂತಿರಲಿಲ್ಲ. ನೆಕ್ಸ್ಟ್, ಅಥಶ್ಚೋರ್ಧಂ ಕರ್ಮಾನುಬಂಧೀನಿ ಮನು, ಈ ಪದ ಸರಿಯಾಗಿ ನೆನಪಿಟ್ಕೊಂಡ್ಬಿಟ್ರೆ ಕರ್ಮಾನುಬಂಧೀನಿ ಅಂತ ಪದ ಇದ್ದಾಗ ಯಾವ ಪ್ರವಸ್ಥೆಯನ್ನು ಮಾಡೋ ಪ್ರಸಂಗ ಬರೋದಿಲ್ಲ. ಅಥ ಇತ್ತೇತದ್ ಘಟ ಇತಿ ಅವ್ಯಕ್ತೇಪಿ ಇತಿ ಅನೇನ ತಸ್ಯ ಶಾಖಾ ಭೂತಾನಿ ಅಧಶ್ಚ ಸ್ವಾಪೇಕ್ಷೆಯ ಅಪಕೃಷ್ಟೆ ಶರೀರಾದೌ ಕಾರ್ಯೇ ಚ ಊರ್ಧ್ವಂ ಚ ಉತ್ತಮೇ ಕರಣೆ ಅವ್ಯಕ್ತೇ ಚ ಪ್ರಸೃತಃ ಸೂಕ್ಷ್ಮರೂಪೇಣ ಸಂತೀತಿ ವ್ಯಾಖ್ಯಾನಂ ಭವತಿ. ಪ್ರಸೃತ ಇತ್ತೇನೇನ ಉಚ್ಯತೆ ಇತಿ ಶೇಷ. ಇಲ್ಲಿ ಎಲ್ಲ ಕಡೆಗೂ ಕೂಡ ಚೇತನರ ವ್ಯಾಪ್ತಿ ಇದೆ. ದೇವತೆಗಳು ಯೋಗಶಕ್ತಿಯಿಂದ ವ್ಯಾಪ್ತರು, ಪರಮಾತ್ಮ ಸಹಜವಾಗಿ ವ್ಯಾಪ್ತನಾಗಿದ್ದಾನೆ. ಎಲ್ಲರೂ ಕೂಡ ದೇವರ ವ್ಯಾಪ್ತಿ ಮಾತ್ರ ಭಾರಿ ದೊಡ್ಡದು ಮತ್ತು ಪರಿಪೂರ್ಣ ಮತ್ತು ಸ್ವತಂತ್ರ. ಅತಃ ಪಾತಾಲಾದೂರ್ಧಂ ಸ್ವರ್ಗಾದೌ ಇತ್ಯಾದಿ ವ್ಯಾಖ್ಯಾನೆ ಪ್ರಕೃತ ಪರಿತ್ಯಾಗ ಅಪ್ರಕೃತ ಪ್ರಕ್ರಿಯೆ ಪ್ರಸಜ್ಜೇತೆ ಗುಣಶಬ್ದಸ್ಯ ಅನೇಕಾರ್ಥತ್ವಾತ್. ಇವರೇನರ್ಥ ಮಾಡಿಬಿಟ್ಟಿದ್ದಾರೆ, ಅಧ ಅಂದರೆ ಪಾತಾಳ, ಊರ್ಧ್ವ ಅಂದರೆ ಸ್ವರ್ಗ ಅಂತ ಅರ್ಥ ಮಾಡ್ತಾರೆ, ತಪ್ಪದು ಸರ್ವತ್ರ ಅಂತ ಅರ್ಥ ಮಾಡಬೇಕೆ ಹೊರತು ಸ್ವರ್ಗ ಪಾತಾಳ ಅಂತ ಅರ್ಥ ಮಾಡಿಬಿಟ್ರೆ ಬೇರೆ ಕಡೆ ಇಲ್ಲ ಅಂತಾಗುತ್ತೆ. ಅದು ದೇವರ ವ್ಯಾಪ್ತಿ ಎಷ್ಟು ದೊಡ್ಡದು ಅಂತ ಕೇಳಿದರೆ ಒಳಗೆ ಹೊರಗೆ ಎಲ್ಲ ಕಡೆ ವ್ಯಾಪ್ತನಾಗಿರೋದ್ರಿಂದ ಇನ್ಕಂಪೇರಬಲಿ ಗ್ರೇಟ್ ವ್ಯಾಪ್ತಿ ಅದು. ಅದು ಚಿಕ್ಕದಕ್ಕೆ ಅನ್ವಯಿಸಬಾರದು ಅಂತ ಹೇಳಿ ಯಾವಾಗಲೂ ಕೂಡ ವ್ಯಾಖ್ಯಾನ ಎರಡು ವಿಧ, ಪೂರ್ತಿ ತಪ್ಪಾಗಿರೋ ವ್ಯಾಖ್ಯಾನ ಕೆಲವು. ದೇವರ ಮಹಿಮೆಗೆ ನ್ಯಾಯ ಸಲ್ಲಿಸ್ತಾ ಹೋದ್ರೂ ಕೆಟ್ಟ ವ್ಯಾಖ್ಯಾನ ಅದು. ಅರ್ಥ ಆಯ್ತಾ? ಈಗ ಒಬ್ಬ ಶ್ರೀಮಂತ ಅಂತ ಒಪ್ಕೊಂಡ, ಅವನಿರೋದು ಕೋಟ್ಯಾಧೀಶ ಲಕ್ಷಾಧೀಶ ಅಂತ ಕರೆದ್ರೆ ಏನು ಮಾಡಬೇಕಾಯ್ತು ಅಲ್ಲಿಗೆ? ತಪ್ಪೆ. ಫಸ್ಟ್ ಕ್ಲಾಸ್ ಬಂದವನು ಸೆಕೆಂಡ್ ಕ್ಲಾಸ್ ಅಂತ ಅನೌನ್ಸ್ ಮಾಡಿದರೆ ತಪ್ಪೆ, ಅದು ಫೇಲ್ ಮಾಡಿದರೆ ಭಾರಿ ತಪ್ಪು, ಅದು ಬೇರೆ ಮಾತು. ಆದರೆ ಫಸ್ಟ್ ಒಂದು ಮಾರ್ಕ್ ಕಡಿಮೆ ಹಾಕಿದ್ರೆ ಏನದು? ತಪ್ಪೇನೆ. ಸೊ ದೇವ್ರ ಬಗ್ಗೆ ಏನಾಗಬಾರ್ದು, ನಮಗೆ ಚೂರು ಕೂಡ ತಪ್ಪು ತಿಳುವಳಿಕೆ ಆಗಬಾರ್ದು. ದೇವರ ಮಹಾತ್ಮ್ಯಕ್ಕೆ ಕಡಿಮೆ ಆ ರೀತಿ ಅರ್ಥ ಮಾಡಿಬಿಟ್ರೆ ಅದು ಅರ್ಥನೇ ಅಲ್ಲ. ಅದಕ್ಕೆ ಸಮನ್ವಯ ಅಧ್ಯಾಯ ಬಂದಿದೆ. ಪ್ರತಿಯೊಂದು ಮಾತುಗಳು ದೇವರ ಮಹಿಮೆ ಜಾಸ್ತಿ ಆಗ ಅರ್ಥ ಮಾಡಬೇಕೇ ಹೊರತು ಕಡಿಮೆ ಆಗಲೇಬಾರದು. ಅವ್ರು ಹೇಳಿಲ್ಲಲ್ಲ, ಅದಕ್ಕೆ ನಾವು ಹೇಳಿದ್ದ ಸರ್ವತ್ರ ಅಂತ. ಬೇರೆ ವ್ಯಾಖ್ಯಾನಕಾರ ಬಿಟ್ಬಿಟ್ರೆ ಅದನ್ನ ಮೇಲೆ ಕೆಳಗೆ ಅಂತ ಅಷ್ಟೇ ಮಾಡಿಬಿಟ್ರು, ಆದ್ದರಿಂದ ತಪ್ಪಾಯ್ತು. ದೇವರ ವ್ಯಾಪ್ತಿ ಎಲ್ಲ ಕಡೆ ಇದೆ, ಮೇಲೆ ಕೆಳಗೆ ಅಲ್ಲ, ಮೇಲೆ ಅಷ್ಟ ದಿಕ್ಕಿನಲ್ಲಿ ಇದೆ ಅಲ್ಲ, ಒಳಗಿದೆ ಮತ್ತೆ ಅದು ಭಾರಿ ಗ್ರೇಟ್. ಇವು ಅಂತಃಪ್ರವೇಶ ಅದೆಲ್ಲ ಬಿಟ್ಟಾಕ್ಬಿಟ್ರು, ಅದೆಲ್ಲ ಪರಿಪಜಿತ ಆಗತ್ತೆ ಅಂತಃಪ್ರವೇಶ ಅಂತ ಒಪ್ಕೊಂಡ್ಬಿಟ್ರೆ ಏನಾಗುತ್ತೆ ಗೊತ್ತಾ ಅವರಿಗೆ? ಜೀವನೊಳಗೆ ಪ್ರವೇಶ ಮಾಡ್ತಾನೆ, ಜೀವ ಈಶ್ವರ ಬೇರೆ ಆಗಬೇಕಾಗ್ತದೆ. ಅದನ್ನ ಅವಾಯ್ಡ್ ಮಾಡೋಕ್ಕಿಂತ ಬುದ್ಧಿವಂತಿಕೆ ಮಾಡಿಬಿಡ್ತಾರೆ, ಸಿಕ್ಕಾಕೊಂಡ್ಬಿಡ್ಬಾರ್ದು ಅಂತೇಳಿ. ಗುಣ ಪ್ರವೃದ್ಧ, ಇದು ನಿನ್ನ ಬಂದೆ ಮಧ್ವದಲ್ಲಿ ಬಂದಿದೆ ಆ ಮಾತು. ಆ ಗ್ರಂಥ ಕದ್ದುಬಿಟ್ಟ ಅವನು ಪದ್ಮತೀರ್ಥ, ಗ್ರಂಥ ಕದ್ದುಬಿಟ್ಟ ಆಚಾರ್ಯ ಸೋಲ್ತಾರೆ ಅಂತ ತಿಳ್ಕೊಂಡ. ಆಚಾರ್ಯಗೆ ಗ್ರಂಥ ನೋಡ್ಕೊಂಡು ಹೇಳಾರಲ್ಲ, ಏನಾಗಲಿಲ್ಲ, ಭಾರಿ ದುಃಖ ಆಯಿತು. ಆಗ ಆಚಾರ್ಯ ನೆಕ್ಸ್ಟ್ ಅಟ್ಯಾಕ್ ಮಾಡಿದ್ದೇನೋ, ವಾದ್ಯಲ್ಲಿ ಸೋಲಿಸಿ ಕಳಿಸಿದರು. ಪದ್ಮತೀರ್ಥ ಗ್ರಂಥದ ಓಡೋಗ್ಬಿಟ್ಟ, ಆಚಾರ್ಯ ಹಿಡಿದ್ರು ಅವನ್ನ ಹಿಡಿದ್ರು. ಆಗ ಸಮಯದಲ್ಲಿ ಸಿಕ್ಕಾಕೊಂಡ ವಾಕ್ಯಾರ್ಥ ಶುರುವಾಯ್ತು. ಅವಾಗ ಏನು ಮಾಡ್ದ ಆಚಾರ್ಯ? ಏನು ಮಾಡಿದರು? ನೀನು ಭಯಂಕರ ಮೋಸಗಾರ ನೀನೀಗ, ಗೊತ್ತಾಯ್ತಾ? ಅದಕ್ಕೆ ಇವರೆಲ್ಲ ಕರೆಸ್ಬೇಕು ನಾವು ಸಭೆಯವರು ಎಲ್ಲರನ್ನ ಕರೆದು ಅವರೆಲ್ಲ ತೀರ್ಮಾನ ಆಗಬೇಕು ಅಂತ ಹೇಳಿದ ತಕ್ಷಣ, ಇಲ್ಲ ನನಗೆ ಯಾರೂ ಬೇಕಾಗಿಲ್ಲ, ಹಾಗೆ ವಾದ ಮಾಡ್ತೇನೆ ಅಂತ ಹೇಳಿದ. ಅಲ್ಲ ಅಯ್ಯ, ಹೀಗೆಲ್ಲ ಮಾತಾಡ್ತೀಯಲ್ಲ, ಹೇಗೆ ಗೊತ್ತಾಗಬೇಕು ಅಂತ? ಅಂತರ್ಯಾಮಿ ಗೊತ್ತಾಗುತ್ತೆ ಅಂತ ಹೇಳಿದ. ಅಂತರ್ಯಾಮಿ ಅಂತ ಹೇಳಿದ ತಕ್ಷಣ ಸೋತಿ ಅಂತ ಹೇಳಿದ್ರೆ ಆಚಾರ್ಯ. ಅದ್ವೈತದಲ್ಲಿ ಏನು ಹೇಳಬಾರದು, ಅಂತರ ಪದ ಉಪಯೋಗಿಸ್ಬಾರ್ದು. ಅದು ನಾಸ್ತಿಕ ದೇವರಾಣೆ ಮಾಡಿದ್ರೆ ಹಾಗೋ ಹಾಗೆ, ನಾಸ್ತಿಕ ಅಂತ ಕರೆದ್ರೆ ದೇವರಾಣೆ ಮಾಡಿಬಿಟ್ಟು ಏನರ್ಥ? ದೇವ್ರು ಹೋಗ್ತಾರೆ ಅಂತ ಆಯ್ತಲ್ಲ. ಅಂತರ್ಯಾಮಿನ ಒಪ್ಪಿಕೊಂಡ ಮೇಲೆ ಏನಿಲ್ಲ, ಅಲ್ಲಿ ಅಭೇದಕ್ಕೆ ಅವಕಾಶನೇ ಇಲ್ಲ. ಆಗ ಸೋತು ಬಿಡ್ತಾನೆ ಅವನು ಪದ್ಮತೀರ್ಥ. ಮತ್ತೆ ಓಡೋಗ್ತಾನೆ ಆಚಾರ್ಯ, ಚಾತುರ್ಮಾಸ್ಯ ಕೊಡಿಪಾಡಿಗೆ ಹೋಗ್ತಾರೆ ಅಂತ ಅಲ್ಲಿ ಬರೀತಾರೆ. ಅದು ಎಷ್ಟನೇ ಅಧ್ಯಾಯ? ಹನ್ನೆರಡನೇ ಅಧ್ಯಾಯದ ಕೊನೆಯ ಭಾಗ ನೆನಪಿರ್ಬೇಕು. ಅದೆಲ್ಲ ಮಧ್ಯದಲ್ಲಿ ಹೇಳೋದಿಲ್ಲ, ಭಾವಪ್ರಕಾಶಿಗಲ್ಲಿ ಬರ್ತಾರೆ. ನಾರಾಯಣ ಪಂಡಿತಾಚಾರ್ಯನೇ ಡೀಟೇಲ್ಸ್ ಎಲ್ಲ ಭಾವಪ್ರಕಾಶಿಗೆ ಉಲ್ಲೇಖ ಮಾಡ್ತಾರೆ. ಬರೀ ಓದ್ದಾಗ ಅದಿಷ್ಟು ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಗುಣ ಪ್ರವೃದ್ಧ ಇತ್ಯತ್ರ ಅದು ಅದು ಆ ತಪ್ತಿದ್ದಕ್ಕೋಸ್ಕರ ಸರ್ವತ್ರ ಅಂಬುದಕ್ಕೆ ಈ ಅರ್ಥ ಹೇಳಬೇಕೇ ಹೊರತು ಆ ಅರ್ಥ ಹೇಳಬಾರದು ಅಂತ ಹೇಳಿದ್ರು. ಗುಣ ಪ್ರವೃದ್ಧ ಇತ್ಯತ್ರ ವಿವಕ್ಷಿತಮರ್ಥ ಮಾಹ ಗುಣ ಈ ರೀತಿ ಅವಾಚೀನ ಮೂಲೈರ್ಹಿ ಶಾಖಾ ಪ್ರವೃದ್ಧ ಭವಂತಿ ಸತ್ವಾ. ಯಾವಾಗಲೂ ಕೂಡ ಅರ್ವಾಚೀನ ಮೂಲೈರ್ಹಿ ಶಾಖೆಗಳು ಏನೇ ಡೆವಲಪ್ ಆದರೂ ಕೂಡ ಫಸ್ಟ್ ಏನಿರಬೇಕು ಇಲ್ಲಿ? ಗಟ್ಟಿ ಬೇರು ಗಟ್ಟಿ ಇರಬೇಕು. ಬೇರು ಗಟ್ಟಿ ಇಲ್ಲದ ಯಾವ್ದಾದ್ರು ರೆಂಬೆ ಒಣಗಿತ್ತು ಅಂದರೆ ಡಿಫೆಕ್ಟ್ ಎಲ್ಲಿ ಹುಡುಕ್ಬೇಕು ತಕ್ಷಣನೇ? ಓ, ಬೇರಿಗೇನಾಗಿದೆ ಆ ಯೋಚನೆ ಇರಬೇಕು. ಸತ್ವಾದಯಶ್ಚ ಅರ್ವಾಚೀನ ಮೂಲ ನೀತಿ ವಕ್ಷತಿ. ಬೇರೆಯವರು ಯಾರು ಮುಖ್ಯಾರ್ಥ ಮಾಡಲೇ ಇಲ್ಲ, ದೇವರ ಮೂಲ ಬಂದು ತೆಗೆದು ಹೋಗಿದ್ ಬಿಟ್ರು. ಅವರೆಲ್ಲ ಏನು ಮಾಡು, ಸತ್ವಾದಿ ಗುಣಗಳೇ ಮೂಲ ಅಂತ ಅರ್ಥ ಮಾಡಿಬಿಡ್ತಾರೆ. ಸತ್ವಾದಿ ಗುಣಗಳು ಮೂಲ ಅಲ್ಲ, ಅವು ಅಡಿಷನ್ನೇ ಹೊರತು ಮೇನ್ ಅಂದರೆ ಪರಮಾತ್ಮನೇ. ಊರ್ಧ್ವ ಮೂಲ ಮತಃಶಾಖಂ ಶಬ್ದದಲ್ಲಿ ಊರ್ಧ್ವ ಅಂದರೆ ಯಾರು? ನಾರಾಯಣನ ಹೊರತು ಬೇರೆ ಅಲ್ಲ. ಬರೀ ಗುಣಗಳಿಗೆ ಹೇಳ್ತಾರೆ, ಅದು ತಪ್ಪದು. ಸತ್ವಾದಯಶ್ಚ ಅರ್ವಾಚೀನ ಮೂಲಾನಿ ವಕ್ಷಂತಿ. ಅರ್ವಾಚೀನ ಮೂಲಗಳು ಅಂದ್ರೇನು? ಸೆಕೆಂಡರಿ, ಅದು ಪ್ರೈಮರಿ ಅಲ್ಲ. ಪ್ರೈಮರಿ ಮೂಲ ಯಾವುದು? ದೇವರೇನೆ. ಸೆಕೆಂಡರಿ ಮೂಲಗಳಿವೆಲ್ಲ ಕೂಡ ಪ್ರೈಮರಿ ಅಂತ ಮಾಡಿಕೊಡುದು. ವಿಷಯಾನಾಂ ಪ್ರಬಾಲತ್ವಂ ಘಟಯತಿ ಪ್ರತೀತಿ ಮಾತ್ರ ಯತಿ. ವಿಷಯಗಳನ್ನು ಪ್ರಬಾಲ ಅಂತ ಯಾತಕ್ಕೆ ಕರೆದಿದ್ದಾರೆ ಅಂದರೆ ಪ್ರತೀತಿ ಮಾತ್ರ ಸತ್ಯ ಹೇಳ್ತಾರೆ. ಪ್ರತೀತಿ ಸಮಯ ಮಾತ್ರ ಸುಖ ಹೇತುತ್ವಾದ ಇತ್ಯರ್ಥ. ನೋಡಿ, ಆಚಾರ ಮಾತಿರೋದೇನು? ಪ್ರತೀತಿ ಮಾತ್ರ ಅಂತಿದೆ. ಟೀಕರ ಸ್ಪಷ್ಟ ಮಾಡಿದರು, ಗುರುಭಾವಂ ವ್ಯಂಜಯಂತಿ ಭಾತಿ. ಪ್ರತೀತಿ ಸಮಯ ಮಾತ್ರ ಸುಖ ಹೇತುತ್ವಾದ ಇತ್ಯರ್ಥ. ಪ್ರತೀತಿ ಸಮಯದಲ್ಲಿ ಮಾತ್ರ ಸುಖ ಕೊಡುತ್ತೆ ಹೊರತು ಆಮೇಲೆ ಕೊಡೋದಿಲ್ಲ. ಪ್ರಹ್ಲಾದ ದೃಷ್ಟಾಂತ ಕೊಟ್ಟ, ಅದಕ್ಕೇನೆ ಕಂಡೂಯನೇನ ಕರೆಯೋರಿವ ದುಃಖ ದುಃಖಂ. ಗಜ್ಜಿಯಾಗಿದೆ, ತುರಿಕೆ ತುರಿಸ್ತೇ ಆಗ್ತಿದ್ದಾರೆ. ಅವಾಗ ಏನು ಅನಿಸುತ್ತೆ ಅವನಿಗೆ? ಸ್ವಲ್ಪ ಆರಾಮ ಅನಿಸುತ್ತೆ. ಬಿಟ್ಟ ತಕ್ಷಣ ಮತ್ತೆ ಏನಾಗುತ್ತೆ? ಉರಿ ಅಲ್ಲ, ಬದಲು ಡಬಲ್ ಆಗುತ್ತೆ, ಅದು ಬದಲಿಗಿಂತ ಜಾಸ್ತಿ ಆಗುತ್ತೆ. ಯಾಕೆ ತುರಿಕೆಯ ರೋಗ ಸೇರಿಕೊಳ್ಳುತ್ತೆ ಮತ್ತೆ ಅದಕ್ಕೆ. ಅದು ತತ್ಕಾಲದಲ್ಲಿ ಸುಖ, ಅದಕ್ಕೆ ತತ್ಕಾಲದಲ್ಲಿ ಸುಖ. ಆಮೇಲೆ ಏನದು? ದುಃಖ ಅನೇಕ ದುಃಖ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಆಮೇಲೆ ರಕ್ತ ಬರೋಕ್ಕೆ ಶುರುವಾಗುತ್ತೆ, ಆ ನೋವು ಬೇರೆ ಸೇರ್ಕೊಡುತ್ತೆ, ಸೆಪ್ಟಿಕ್ ಆಗ್ಬೋದು, ಒಂದಕ್ಕೊಂದು ಬೆಳೀತಾ ಹೋಗ್ಬಿಡುತ್ತೆ. ಆದ್ರಿಂದ ಅದಕ್ಕೆ ಏನಾಗಬಾರ್ದು, ನಾವಾಗ ಅಟ್ರಾಕ್ಟ್ ಆಗಬಾರ್ದು. ಪ್ರತೀತಿ ಮಾತ್ರ ಸಮಯ ಮಾತ್ರ ಸುಖ ಹೇತುತ್ವಾದಿತ್ಯರ್ಥ ವಿಮರ್ದನ ಅಸಹತ್ವ ಸಾಮ್ಯಾದಿತಿ ಭಾವ ವಿಷಯ ಪ್ರಬಾಲ ಇತಿ ಸಂಬಂಧ. ಅಲ್ಲಿಗೆ ನಾಳೆ ದಿವಸ ಅವ್ರ ಮುಂದಿನ ಭಾಗ. ಈ ಎರಡು ಶ್ಲೋಕನೇ ಬಹಳ ಇಂಪಾರ್ಟೆಂಟ್. ಈ ಜಗದೃಷ್ಟದ ಒಳ್ಳೆ ರೂಪಕಾಲಂಕಾರ ಇದು. ಈ ಮುಂಡಿಗೆ ಎಲ್ಲಾ ಮುಂಡಿಗೆಗೂ ಬೇಸಿಸ್ ಇದ್ದಾಗ್ಲೆಕ್ಕ ಜಗತ್ತನ್ನ ವೃಕ್ಷ ಅಂತ ವರ್ಣನೆ ಮಾಡ್ತಾನೆ. ಬಿಡಿಸಿ ಬಿಡಿಸಿ ಹೇಳ್ತಾರೆ, ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ಇದರಲ್ಲಿ ಏನು ಗುಣ ಇದೆ ದೋಷ ಇದೆ ಎರಡೂ ಅರ್ಥ ಆಗ್ಬಿಡುತ್ತೆ. ನಾಳೆ ಪಾಠ ಇದೆ, ಅಷ್ಟೇ ದೊಡ್ಡ ದಿವಸ. ನಾಳೆ ಪಾಠ ಶುರು ಮಾಡೋಕ್ಕೂ ಯೋಗ್ಯವಾದ ದಿವಸ, ಅಷ್ಟು ಶ್ರೇಷ್ಠ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಸ್ಯಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ.